ॐ नमः सिद्धेभ्यः ॐ नमः सिद्धेभ्यः नमो अरिहन्तार्णम् नमो सिद्धार्णम् नमो आयिर्याणम् नमो उवज्झायाणम् नमो लोये सौवसाहूणम् एषो पञ्च नमो यारो सौवपावपनाशनो मङ्गलानं च सव्येषिम् परमं हवयि मङ्गलम् परमं हवयि मङ्गलम् पञ्च परमेष्ठे भगवान् की अहिंसा परमो धर्म की आचार्य गुरुवर श्री विद्यासागर मुनि महाराज की ಹನ್ನೊಂದನೇ ಪಾಠ 71ನೇ ಪೇಜ್ ಪ್ರಶ್ನೆ 197 ಯಾರನ್ನು ಶ್ರಾವಕರೆನ್ನುತ್ತಾರೆ ಶ್ರಾವಕರ ಭೇದಗಳು ಯಾವುವು ಶ್ರಾವಕರ ಸ್ವರೂಪವನ್ನು ಯಾವ ಥರ ಹೇಳಬೇಕು ಶ್ರದ್ಧೆ ವಿವೇಕ ಮತ್ತು ಕ್ರಿಯೆಗಳಿಂದ ಕೂಡಿದವರನ್ನು ಶ್ರಾವಕರೆನ್ನುತ್ತಾರೆ ಇವರಲ್ಲಿ ಮೂರು ಭೇದಗಳು ಪಾಕ್ಷಿಕ ಶ್ರಾವಕರು ನೈಷ್ಠಿಕ ಶ್ರಾವಕರು ಸಾಧಕ ಶ್ರಾವಕರು ಪಾಕ್ಷಿಕ ಶ್ರಾವಕರ ಲಕ್ಷಣ ಮದ್ಯ ಮಾಂಸ ಮಧುತ್ಯಾಗ ಪಂಚ ಅನುವೃತ್ ಸ್ಥೂಲ ಅನುವೃತಗಳನ್ನು ಪಾಲಿಸುವುದು ಪಂಚ ಔದುಂಬರ್ ಫಲಗಳ ತ್ಯಾಗ ಅಭಕ್ಷ್ಯ ವಸ್ತುಗಳ ತ್ಯಾಗ ಕೆಳಗೆ ಕೊಟ್ಟಿದ್ದಾರೆ ಅಭಕ್ಷ್ಯ ವಸ್ತುಗಳ ತ್ಯಾಗ ಯಾವ ಥರದಲ್ಲಿ ಯಾವ್ಯಾವ ವಸ್ತುಗಳಿಗೆ ಅಭಕ್ಷ್ಯ ಅನ್ನಬೇಕು ಅನ್ನೋದನ್ನು ಕೆಳಗೆ ಕೊಟ್ಟಿದ್ದಾರೆ ಅಭಕ್ಷ್ಯ ತ್ಯಾಗ ರಾತ್ರಿ ಭೋಜನ ತ್ಯಾಗ ಮತ್ತು ಪಂಚಪರಮೇಷ್ಠಿಗಳ ಪೂಜೆ ಜೀವದಯ ಇತ್ಯಾದಿ ಪಾಲಿಸುವುದನ್ನೇ ಪಾಕ್ಷಿಕ ಪಾಲಿಸುವವನೇ ಪಾಕ್ಷಿಕ ಶ್ರಾವಕನು ಜೀವದಯ ದುಃಖಿ ಜೀವಿಗಳ ಮೇಲೆ ದಯೆಯನ್ನು ತೋರುವುದು ಇದು ಪಾಕ್ಷಿಕ ಶ್ರಾವಕರ ಬದುಕಿನ ಮುಖ್ಯ ಅಂಗ ಜೀವಿಗಳ ಮೇಲೆ ದಯೆ ತೋರುವುದು ಏಕೇಂದ್ರಿಯದಿಂದ ಪಂಚೇಂದ್ರಿಯದವರೆಗಿನ ಜೀವಿಗಳ ಮೇಲೆ ದಯೆ ಮಾಡುವುದು ನೈಷ್ಠಿಕ ಶ್ರಾವಕರ ಸ್ವರೂಪವನ್ನು ತಿಳ್ಕೊಳ್ಳೋಣ ನಿಷ್ಠಾಪೂರ್ವಕ ಶ್ರಾವಕ ಧರ್ಮವನ್ನು ಪಾಲಿಸುವವನನ್ನು ನೈಷ್ಠಿಕ ಶ್ರಾವಕವೆನ್ನುತ್ತಾರೆ ನಿಷ್ಠಾಪೂರ್ವಕವಾಗಿ ಶ್ರಾವಕ ಧರ್ಮ 12 ಅನುವೃತಗಳ ರೂಪದಲ್ಲಿ ಅಂದರೆ ಪ್ರತಿಮೆಗಳ ರೂಪದಲ್ಲಿ ದೇಶ ಸಂಯಮವನ್ನು ಪಾಲನೆ ಮಾಡತಕ್ಕಂತಹ ಶ್ರಾವಕರಿಗೆ ನೈಷ್ಠಿಕ ಶ್ರಾವಕರು ಅಂತ ಹೇಳಬೇಕು ನೈಷ್ಠಿಕ ಶ್ರಾವಕರು ಪ್ರತಿಮೆಗಳು 11 ಪ್ರತಿಮೆಗಳಲ್ಲಿ ಎರಡನೇ ಪ್ರತಿಮೆ ಹೆಸರು ವ್ರತ ಪ್ರತಿಮೆ ವ್ರತ ಪ್ರತಿಮೆಗಳಲ್ಲಿ 12 ವ್ರತಗಳಿವೆ ಪಂಚ ಅನುವೃತಗಳು 3 ಗುಣವೃತಗಳು 4 ಶಿಕ್ಷಾವೃತಗಳು ಈ ರೀತಿ 12 ವೃತ್ತಗಳ ಪಾಲನೆಯನ್ನ ಮಾಡುವಂತಹ ಶ್ರಾವಕರಿಗೆ ನೈಷ್ಠಿಕ ಶ್ರಾವಕರು ಅಂತ ಹೇಳಬೇಕು. ಇನ್ನು ಉಳಿದ ಮೂರನೇ ಮೊದಲಾದ ಉಳಿದ ಪ್ರತಿಮೆಗಳನ್ನು ಪಾಲನೆ ಮಾಡುವವರು ಕೂಡ ನೈಷ್ಠಿಕ ಶ್ರಾವಕರು. ಒಟ್ಟಿನಲ್ಲಿ 11 ಪ್ರತಿಮೆಗಳನ್ನು ಪಾಲನೆ ಮಾಡುವಂತಹ ಎಲ್ಲಾ ಶ್ರಾವಕರು, 1ನೇ ಪ್ರತಿಮಾಧಾರಿಗಳು, 2ನೇ ಪ್ರತಿಮಾಧಾರಿಗಳು, 3ನೇ ಪ್ರತಿಮಾಧಾರಿಗಳು, 4ನೇ, 5ನೇ, ಇವರೆಲ್ಲರಿಗೂ 11ರವರೆಗೆ ಎಂಥ ಶ್ರಾವಕರು ಅಂತ ಅನ್ಬೇಕು? ನೈಷ್ಠಿಕ ಶ್ರಾವಕರು. ಇನ್ನು ಇಂಥ ಪ್ರತಿಮಾಧಾರಿ ಶ್ರಾವಕರಿಗೆ 5ನೇ ಗುಣಸ್ಥಾನ ಇದ್ದು, ಇವರ ವೈಶಿಷ್ಟ್ಯ ಏನು ಅಂತಂದ್ರೆ ಪಾಕ್ಷಿಕ ಶ್ರಾವಕರಕ್ಕಿಂತ ಹೆಚ್ಚಿನ ಒಂದು ಹೆಚ್ಚಿನ ಗುಣಸ್ಥಾನ ಇವರಿಗೆ ಇರುತ್ತದೆ. ಪಾಕ್ಷಿಕ ಶ್ರಾವಕರಿಗೆ 4ನೇ ಗುಣಸ್ಥಾನ, ನೈಷ್ಠಿಕ ಶ್ರಾವಕರಿಗೆ 5ನೇ ಗುಣಸ್ಥಾನ, ಸಾಧಕ ಶ್ರಾವಕರಿಗೆ 5ನೇ ಗುಣಸ್ಥಾನ. ಯಾಕೆಂತಂದ್ರೆ ಸಾಧಕ ಶ್ರಾವಕರು ಯಾರು? ಏನು ಸಾಧಕ ಶ್ರಾವಕರಂದ್ರೆ ಯಾರು? ಸಲ್ಲೇಖನದ ಸಾಧನೆಯಲ್ಲಿ ಲೀನವಾಗಿರುವ ಶ್ರಾವಕರನ್ನು ಸಾಧಕ ಶ್ರಾವಕರೆನ್ನುತ್ತಾರೆ. ಅಂದ್ರೆ ಇವರ ಭೂಮಿಕೆ ಯಾವುದು? ಪ್ರತಿಮೆಗಳನ್ನು ಪಾಲನೆ ಮಾಡಿದವರು. 1 ಪ್ರತಿಮೆ, 2 ಪ್ರತಿಮೆ, ಒಟ್ಟಿನಲ್ಲಿ ಪ್ರತಿಮೆಯನ್ನು ಪಾಲಿಸುವಂತಹ ಶ್ರಾವಕರು ಜೀವನಾಂತ್ಯದಲ್ಲಿ ಸಲ್ಲೇಖನ ತಗೊಂಡ್ರು ಅಂತಂದ್ರೆ ಅವರು ಸಾಧಕ ಶ್ರಾವಕರು. ಪ್ರತಿಮೆಗಳನ್ನು ತಗೊಂಡವರಿಗೆ ಮಾತ್ರ ಸಲ್ಲೇಖನ ನಿಯಮಿದೆ, ಸಲ್ಲೇಖನೆಯನ್ನು ತಗೊಳ್ತಕ್ಕಂಥ ನಿಯಮಿದೆ. ಪಾಕ್ಷಿಕ ಶ್ರಾವಕರಿಗೆ ಯಾವ ನಿಯಮನೂ ಇಲ್ಲ, ಪ್ರತಿಮಾಧಾರಿಗಳಿಗೆ ಮಾತ್ರ ಸಲ್ಲೇಖನ. ಸಂಯಮಿಗಳಿಗೆ ಸಲ್ಲೇಖನ ಇದೆ. 4ನೇ ಗುಣಸ್ಥಾನದವರಿಗೆ ಸಲ್ಲೇಖನ ಇಲ್ಲ, ಯಾಕೆಂದರೆ 4ನೇ ಗುಣಸ್ಥಾನ ಎಲ್ಲ ಗತಿಗಳಲ್ಲಿ ಇದೆ, ಅವರಿಗೆಲ್ಲಿದೆ ಸಲ್ಲೇಖನ? ಪಾಕ್ಷಿಕ ಶ್ರಾವಕರಿಗೆ ಸಲ್ಲೇಖನ ಇದೆ ಅಂತಂದರೆ ದೇವತೆಗಳಿಗೂ ಸಲ್ಲೇಖನ ಇದೆ ಅಂತ ಹೇಳಬೇಕಲ್ಲ. 4ನೇ ಗುಣಸ್ಥಾನದಲ್ಲಿ ಅವರು ಮರಣ ಮಾಡ್ಕೋಬಹುದು, ದೇವತೆಗಳಿಗೆ ಸಲ್ಲೇಖನ ಇರ್ತದೆ? ಇಲ್ಲ, ದೇವಗತಿಯಲ್ಲಿ ಸಲ್ಲೇಖನ ಅವಶ್ಯಕ ಇಲ್ಲ. 4ನೇ ಗುಣಸ್ಥಾನದವರಿಗೆ ಇಲ್ಲ. ಇಲ್ಲ, ನರಕದಲ್ಲಿ ಸಲ್ಲೇಖನ ಎಲ್ಲಿದೆ? 4ನೇ ಗುಣಸ್ಥಾನ ಇದೆಯಲ್ಲ. ತಿರ್ಯಂಚಿಗತಿಯಲ್ಲಿ 4ನೇ ಗುಣಸ್ಥಾನದ ತಿರ್ಯಂಚಿಗಳಿಗೆ ಎಲ್ಲಿದೆ? ಅವರಿಗೂ ಇಲ್ಲ. ಕುಹೋಭೂಮಿಯಲ್ಲಿ 4 ಗುಣಸ್ಥಾನಗಳಿವೆ. ಕುಹೋಭೂಮಿಗಳಲ್ಲಿ ಸಮ್ಯಕ್ ದೃಷ್ಟಿ ಕುಹೋಭೂಮಿ ಮನುಷ್ಯರಿಗೆ ಸಲ್ಲೇಖನ ಎಲ್ಲಿದೆ? ಇಲ್ಲ. ಕರ್ಮಭೂಮಿಯ ಮನುಷ್ಯರಿಗೆ ಸಲ್ಲೇಖನ ಎಲ್ಲಿದೆ 4ನೇ ಗುಣಸ್ಥಾನದವರಿಗೆ? ಅವರಿಗೂ ಇಲ್ಲ. 5ನೇ ಗುಣಸ್ಥಾನದಿಂದ ಸಲ್ಲೇಖನಾದ ನಿಯಮಿದೆ. ಇಷ್ಟು ವಿಷಯ ನೆನಪಿನಲ್ಲಿರಬೇಕು. ಸಲ್ಲೇಖನ ಯಾರಿಗೆ ಅಗತ್ಯ? ಏನ್ರಿ ಸಲ್ಲೇಖನ ಯಾರಿಗೆ ಅಗತ್ಯ ಅನ್ನೋದು ಗೊತ್ತಿರಬೇಕು. ಯಾರಿಗೆ? 5ನೇ ಗುಣಸ್ಥಾನದವರಿಗೆ ಅಷ್ಟ, 4ನೇ ಗುಣಸ್ಥಾನದವರಿಗಿಲ್ಲ. ಅವಿರತ್ ಸಮ್ಯಕ್ ದೃಷ್ಟಿ ಅವಿರತಿ ಇದ್ದಾರೆ. ಸಲ್ಲೇಖನ ತಗೊಂಡ ನಂತರ ಅವರಿಗೆ ಸಾಧಕ ಶ್ರಾವಕರು ಅಂತ ಕರೀವಿ. ತಗೊಳ್ಕಿಂತ ಮುಂಚೆ ಸಾಧಕರಲ್ಲ, ನೈಷ್ಠಿಕರು. ನೈಷ್ಠಿಕ ಶ್ರಾವಕರೇ ಸಲ್ಲೇಖನಾದ ನಿಯಮ ತಗೊಂಡ್ರು ಅಂತಂದ್ರೆ ಸಾಧಕ ಆದರು. ಎಷ್ಟು ತನಕ ತಗೊಳ್ಳಲ್ಲ ಅಷ್ಟು ತನಕ ನೈಷ್ಠಿಕ ಶ್ರಾವಕರು. ನೈಷ್ಠಿಕ ಆಗುವಕ್ಕಿಂತ ಮೊದಲು ಪಾಕ್ಷಿಕ ಶ್ರಾವಕರು. ಹೀಗೆ ಶ್ರಾವಕರಲ್ಲಿ ಮುಖ್ಯವಾಗಿ 3 ಭೇದಗಳು. ಸ್ತ್ರೀ ಪರ್ಯಾಯದಲ್ಲಿ ಆವಿರತ್ ಸಮ್ಯಕ್ ದೃಷ್ಟಿ ನಾಲ್ಕನೇ ಗುಣಸ್ಥಾನ ಬಂತು ಅಂತಂದ್ರೆ ಎಂಥ ಶ್ರಾವಿಕೆ? ಪಾಕ್ಷಿಕ ಶ್ರಾವಿಕೆ. ಪ್ರತಿಮಾಧಾರಿ ಆಯಿತು ಅಂತಂದ್ರೆ ಎಂಥ ಶ್ರಾವಿಕೆ? ನೈಷ್ಠಿಕ ಶ್ರಾವಿಕೆ. ಮತ್ತು ಸಲ್ಲೇಖನ ತಗೊಂತಂದ್ರೆ ಜೀವನದ ಅಂತ್ಯದಲ್ಲಿ ಸಾಧಕ ಶ್ರಾವಕಿ. ಆಮೇಲೆ ಆರಿಕಾ ದೀಕ್ಷಾ ತಗೊಂಡ್ರೆ ಆರಿಕಾ ವ್ರತ ಸ್ವೀಕಾರ ಮಾಡಿ ಪಾಲನೆ ಮಾಡುವಾಗ ಇದರೊಳಗೆ ಯಾವ ಇದರೊಳಗೆ ಕೂತ್ಕೋತ ಆರಿಕಾ? ಉಪಚಾರ ಮಹಾವ್ರತಗಳನ್ನು ತಗೊಂಡ ನಂತರ ಈ ಮೂರರಲ್ಲಿ ಏನನ್ಬೇಕು? ಇದ್ರೊಳಗೆ ಕುಂಡುಲವ್ರ ಯಾತ್ರೊಳಗೆ ಕುಂತಾರವ್ರು ಉಪಚಾರ ಮಹಾವೃತಿ. ಉಪಚಾರ ಮಹಾವೃತಿಯ ಸ್ಥಾನ ಬೇರೆ ಇದೆ. ಅವ್ರಿಗೇನಂತಾರೆ ಉಪಚಾರ ಮಹಾವೃತಿಗಳೇ? ಶ್ರಾವಕಿ ಅನ್ಬೇಕು, ಏನನ್ಬೇಕು, ಏನಂತಾರೆ ಅವ್ರಿಗೆ? ಸಾಧ್ವಿ. ಸಾಧ್ವಿ ಮತ್ತೇನು? ಶ್ರಮಣಿ ಮತ್ತು ಆರಿಕಾ ಮತ್ತು ಸಂಯತಿ. ಸಂಯತಿ, ಶ್ರಮಣಿ, ಆರಿಕಾ, ಆರ್ಯ, ಆರ್ಯ ಈ ತರ ಹೆಸರಿವೆ. ಉಪಚಾರ ಮಹಾವ್ರತಧಾರಿಣಿ ಆರಿಕೆಗರಿ ಆರಿಕಾಗಳಿಗೆ ಶ್ರಾವಕಿಯರು 11 ಪ್ರತಿಮಾ ತಗೊಂಡ್ರೆ ಏನನ್ಬೇಕು? ನೈಷ್ಠಿಕ ಶ್ರಾವಕಿ. ಎಷ್ಟು ಪ್ರತಿಮಾಧಾರಿ? 11 ಪ್ರತಿಮಾಧಾರಿ ನೈಷ್ಠಿಕ ಶ್ರಾವಕಿ ಅನ್ಬೇಕು. ಶುಲ್ಲಿಕಾ ಇದ್ರೆ ನೈಷ್ಠಿಕ ಶ್ರಾವಕಿ, ಆರಿಕಾ ಇದ್ರೆ ಆರಿಕಾ, ಶುಲ್ಲಿಕಾ ಅಲ್ಲ, ಆರಿಕಾ ಇದ್ರೆ ಆರಿಕಾ ಉಪಚಾರ ಮಹಾವ್ರತಧಾರಿಣಿ. ಇನ್ನು ಅವಕ್ಷ ತ್ಯಾಗದ ವಿಷಯದಲ್ಲಿ ತಿಳ್ಕೊಳ್ಳೋಣ. ಯಾವುದನ್ನು ಅವಕ್ಷ ತ್ಯಾಗವೆನ್ನುತ್ತಾರೆ? ಎಷ್ಟು ಬಗೆಯ ಅವಕ್ಷಗಳಿವೆ? ತಿನ್ನಲು ಯೋಗ್ಯವಲ್ಲದ ಪದಾರ್ಥಗಳನ್ನು ಅವಕ್ಷ ತ್ಯಾಗವೆನ್ನುತ್ತಾರೆ. 5 ಪ್ರಕಾರದ ಅವಕ್ಷ ಪದಾರ್ಥಗಳಿವೆ. ಯಾವುದನ್ನು ತಿನ್ನಲಿಕ್ಕೆ, ಯಾವುದನ್ನು ತಿನ್ನಬಾರದು ಅದು ಅವಕ್ಷ, ಯಾವುದು ತಿನ್ನಲಿಕ್ಕೆ ಯೋಗ್ಯ ಅಲ್ಲವೋ ಅವೆಲ್ಲ ಪದಾರ್ಥಗಳು ಅವಕ್ಷ. ಅವುಗಳಿಗೆ 5 ಭೇದಗಳಿವೆ. 5 ಪ್ರಕಾರದ ಅವಕ್ಷ ಯಾವ್ಯಾವು? ತ್ರಸ ಹಿಂಸಾಕಾರಕ, ಬಹುಸ್ಥಾವರ ಹಿಂಸಾಕಾರಕ, ಪ್ರಮಾದಕಾರಕ, ಅನಿಷ್ಟಕಾರಕ, ಅನುಪಶೇವ್ಯ. ಇವು 5 ಭೇದಗಳಿವೆ. ಅದರೊಳಗೆ ಮೊದಲು ಯಾವುದನ್ನು ಬಿಡಬೇಕು? ತ್ರಸಹಿಂಸಾಕಾರಕ. ತ್ರಸಹಿಂಸಾಕಾರಕ ಅಂದರೆ ಯಾವ ಪದಾರ್ಥಗಳನ್ನು ತಿನ್ನುವುದರಿಂದ ತ್ರಸ ಜೀವಿಗಳ ಘಾತವಾಗುತ್ತದೆಯೋ ಅದನ್ನು ತ್ರಸಹಿಂಸಾಕಾರಕ ಅವಕ್ಷವೆನ್ನುತ್ತಾರೆ. ಉದಾಹರಣೆಗೆ ಮಾಂಸ ಭಕ್ಷಣೆ, ಮೊಟ್ಟೆ, ಹೋಟೆಲು ಭೋಜನ, ಬುರುಸು ಬಂದ ಅನ್ನ, ಹೂಕೋಸು ಅಂದ್ರೆ ಏನು, ಹೂಗೋಬಿ, ವಿದೇಶ ಫ್ಲವರ್ ಇಂಗ್ಲಿಷ್ ಆಯ್ತದ ಫ್ಲವರ್, ವಿದೇಶಿ ಟಾಪಿ, ಸಂತೆ ಬೀದಿಗಳಲ್ಲಿ ಸಿಗುವ ಐಸ್ ಕ್ರೀಮ್, ವರ್ಕ್ ಅಂದ್ರೆ ಬರ್ಕ್, ಬೆಳ್ಳಿ ಕಾಗದಗತ್ಲೆ ಹಾಕಿರ್ತಿತ್ತು ಅದಕ್ಕೆ ಬರ್ಕ್ ಅಂತ. ಬೆಳ್ಳಿ ಇದ್ರ ಕಾಗದಗತ್ಲೆ ಅಂಟಿಸಿರ್ತಾರಲ್ಲ ಸ್ವೀಟ್ದ ಮೇಲೆ, ಐಸ್ ಕ್ರೀಮ್ದ ಮೇಲೆ ಇರ್ತೈತೆ ಏನದು? ಇಲ್ಲ, ಮಿಠಾಯಿಗಳ ಮೇಲೆ ಇರ್ತೈತಿ. ಮಿಠಾಯಿಗಳ ಮೇಲಿರ್ತದೆ, ಅದನ್ನು ತಿಂತಾರ ಬರ್ಕ್ ತೆಗೆದು ಒಗೆಯದ, ತೆಗೆದು ಒಗೆಯ ಸಲುವಾಗಿ ಮಾಡಿರ್ತಾರ ಅದನ್ನ. ಯಾವ್ದ್ರ ಸಲುವಾಗಿ ಮೆತ್ತಿಸ್ತಾರ ಅದನ್ನ? ಅದರಲ್ಲಿ ಬರ್ಕಲ್ಲಿ ರುಚಿ ಬರ್ತಿತ್ತು, ಚಲೋ ಉಳಿ ಸಲುವಾಗಿ ಅಷ್ಟ. ಸುಭಕ್ಷಣೆ ಮೊಟ್ಟೆ, ಹೊಟ್ಟಲು ಭೋಜನ, ಬೊರಸು ಬಂದಂತ ಅನ್ನ, ಹೂಕೋಸು, ವಿದೇಶಿ ಟಾಪಿ, ಸಂತೆ ಬೀದಿಗಳಲ್ಲಿ ಸಿಗುವ ಐಸ್ ಕ್ರೀಮ್, ಬರ್ಕ್ ದ್ವಿದಳ ಕಾಲಮೀರಿದ ಹಳೆ ಉಪ್ಪಿನಕಾಯಿ. ದ್ವಿದಳ ದ್ವಿದಳ ಬಂದಿದೆ ನೋಡ್ರಿ ತೊಳಗೆ, ದ್ವಿದಳ ಮಜ್ಜಿಗೆ ಸಂಗಾಟ ಬ್ಯಾಳಿ ಪದಾರ್ಥಗಳನ್ನ ತಿನ್ನಬಾರದು ಅನ್ನುವಂಥದ್ದು ದ್ವಿದಳ. ಇದು ಇದು ತ್ರಸ ಜೀವಗಳು ಉತ್ಪತ್ತಿ ಆಗ್ತದೆ, ಅದಕ್ಕಾಗಿ ದ್ವಿದಳ ಪದಾರ್ಥ ತಿನ್ನಬಾರದು. ಯಾವ್ದ್ರ ಸಂಗಾಟ? ಮಜ್ಜಿಗೆ ಸಂಗಾಟ, ಮೊಸರದ ಸಂಗಾಟ, ಅದನ್ನು ತಿನ್ನಬಾರದು ದ್ವಿದಳ, ಹಿಂಸೆ ಆಗ್ತದೆ. ಹಾಲಿನ ಸಂಗಟ ತಿನ್ನದಿದ್ರೆ ಬಹಳ ಚಲೋ, ಯಾಕೆಂತಂದ್ರೆ ಅದು ಕೂಡ ಬಾಯೊಳಗೆ ಹಾಕಿದ ನಂತರ ಲಾಲಾರಸ್ ಕೂಡಿದ ನಂತರ ಅದು ಅದರ ಸಂಗಟ ಕೂಡಿ ಸಂಪರ್ಕದಿಂದ ಹುಳಿ ಆಯಿತು ಅಂತಂದ್ರೆ ಕೆಟ್ಟು ಹೋಗ್ತದೆ, ಕೆಟ್ಟು ಹೋದ ನಂತರ ಆಗಬಹುದು ಹುಳ. ಅಷ್ಟು ಸೂಕ್ಷ್ಮವಾಗಿ ಪಾಲನೆ ಮಾಡೋದಿತ್ತು ಅಂದ್ರೆ ಹಾಲಿನ ಸಂಗಡು ತಿನ್ನಬಾರದು. ಸೂಕ್ಷ್ಮವಾಗಿ ಪಾಲನೆ ಮಾಡೋದಿದ್ರೆ ಹಾಲಿನ ಸಂಗಡು ಕೂಡ ತಿನ್ನಬಾರದು. ಇನ್ನೇನು ಹಿಂದೆ ಮುಂದೆ ಮಾಡಿಕೊಂಡು ತಿನ್ನಬಹುದು. ನೀರು ಕುಡಿದು ಸ್ವಲ್ಪ ಏನಾದರೂ ಬೇರೆ ವಸ್ತು ತಿಂದು ಆಮೇಲೆ ತಿನ್ನಬಹುದು ಅದನ್ನು. ಯಾದ್ನ ದ್ವಿದಳ ವಸ್ತು ಕೂಡಿಸಿ ತಿನ್ನಬಾರ್ದಷ್ಟೇ. ಮಜ್ಜಿಗೆ ಸಂಗಾಟ ದ್ವಿದಳ ಪದಾರ್ಥ ಯಾವುದು ಕೂಡಿಸಿ ತಿನ್ನಬಾರದು. ಮೊಸರು ಸಂಗಾಟ ಆಗಲಿ, ಮಜ್ಜಿಗೆ ಸಂಗಾಟ ಆಗಲಿ, ಜುನಿಕೆ ಸಂಗಾಟ ಆಗಲಿ ಕೂಡಿಸಿ ತಿನ್ನಬಾರದು. ಇಲ್ಲಿ ಜುನಿಕೆ ಕಡ್ಲಿ ಬೆಳೆದಿರ್ತೈತಿ ಅಲ್ಲ, ಅದರ ಸಂಗಾಟ ಹಾಲು ಹಾಕ್ ಮಾಡ್ತಾರ ಅದನ್ನ ಮಾಡಲ್ಲ, ಜುನ್ಕೆ ಮಾಡ್ತಾರೆ, ಅದ ದೋಷ ಐತೆ ಅದು. ತ್ರಸ ಜೀವಿಗಳು ಉತ್ಪತ್ತಿ ಆಗ್ತದೆ ಅನ್ನೋದನ್ನ ಕಂಡು ಹಿಡಿದಿದಾರಲ್ಲ, ಅದಕ್ಕೆ ತಿನ್ನಬಾರದು. ತ್ರಸ ಜೀವಿಗಳು ಉತ್ಪತ್ತಿ ಆಗ್ತದೆ ಅನ್ನೋದನ್ನ ಕಂಡು ಹಿಡಿದಿದ್ದಾರೆ, ತಿನ್ನಬಾರದು. ಎರಡನೇದು ಬಹುಸ್ಥಾವರ ಹಿಂಸಾಕಾರಕ, ಯಾವುದನ್ನು ತಿನ್ನುವುದರಿಂದ ಅನಂತ ಸ್ಥಾವರ ಜೀವಘಾತವಾಗುವುದೋ ಅದನ್ನು ಬಹುಸ್ಥಾವರ ಹಿಂಸಾಕಾರಕ ಅಭಕ್ಷ್ಯವೆನ್ನುವರು. ಉದಾಹರಣೆಗೆ ಸೂರನಗಡ್ಡೆ, ಬಟಾಟೆ, ಕೇಸವು, ಕೆಂಪು ಮೂಲಂಗಿ. ಕೇಸವು ಅಂದ್ರೆ ಇದು ಗೆಣಸಿನಕಾಯಿ ಅನಿಸ್ತೇನು. ಕೇಸವು ಅಕಡೆ ಶಬ್ದ, ಇದು ಮಂಗಳೂರು ಸೈಡ್ ಶಬ್ದ. ಕೇಸವು ಗೆಣಸಿನಕಾಯಿ ಆಗಬೇಕು, ಕೇಸವು ಅಂತಿರ್ಬೇಕು ಗೆಣಸು. ಕೆಂಪು ಮೂಲಂಗಿ, ತುಚ್ಛ ಫಲ ಇತ್ಯಾದಿ. ಅಂದ್ರೆ ಒಟ್ಟಿನಲ್ಲಿ ಕಂದ ಮೂಲ ಪದಾರ್ಥಗಳು, ನೆಲದಲ್ಲಿ ಬೆಳೆದು ತಯಾರಾಗತಕ್ಕಂಥ ಪದಾರ್ಥಗಳೆಲ್ಲ ಬಹು ಹಿಂಸಾಕಾರಕ, ಬಹುಸ್ಥಾವರ ಹಿಂಸಾಕಾರಕ. ಒಳ್ಳೆಗಡ್ಡಿ, ಬಟಾಟಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಕಚ್ಚಾ ಇರುವಾಗ ಇವೆರಡು ವಸ್ತುಗಳು, ಒಣಗಿದ ನಂತರ ಇವುಗಳು ಭಕ್ಷ್ಯ. ಕಚ್ಚಾ ಇರುವಾಗ ಬಹು ಸ್ಥಾವರ ಕಾಯಿಕ ಜೀವಿಗಳ ಹಿಂಸೆಗೆ ಕಾರಣ. ಕುದಿಸಿ ಅಲ್ಲ, ಕುದಿಸುವಾಗಲೂ ಹಿಂಸೆ ಆಗೇ ಆಗುದಲ್ಲ. ಇನ್ನದು ಪ್ರೌಢಾವಸ್ಥೆಗೆ ಬಂದಾಗ ಸ್ಥಾವರ ಕಾಯಿಕ ಜೀವಿಗಳ ಹಿಂಸೆ ಕಡಿಮೆ ಆಗುತ್ತದೆ. ದಿರ್ಸಾದಾಗ ಮತ್ತೆ ಕುದಿಸಲ್ದನು ಉಪಯೋಗ ಮಾಡ್ತಾರೇನು ಅದನ್ನ? ಡೈರೆಕ್ಟ್ ತಂದು ಯಾರೂ ಮಾಡೋಲ್ಲ, ಅದನ್ನು ಕುದಿಸಿದ ನಂತರ ಉಪಯೋಗಿಸ್ತಾರೆ. ಶುಂಠಿ ಆಗಲಿ ಅರಿಶಿನ ಆಗಲಿ ಕುದಿಸ್ಬೇಕನ್ನೋದು ನಿಯಮ ಇದೇನು? ಫರ್ಸಿ 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 ಸೂರಣಗಡ್ಡೆ, ಸೂರಣಗಡ್ಡೆ ಒಂದು ಬೇರೆ ಇರ್ತದೆ, ದೊಡ್ಡದಿರ್ತದೆ ಅದು. ಸೂರಣಗಡ್ಡೆಯಿಂದ ಏನ್ ಮಾಡ್ತಾರೆ? ಬರಲಿ ಈ ಕಡೆ ಬರಂಗಿಲ್ಲ. ಕೆಲವೊಂದರದ ಸಾಬುದಾನ ತಯಾರು ಮಾಡ್ತಾರೆ, ಸೂರಣಗಡ್ಡೆ ಅನ್ಬಹುದು. ಅದಕ್ಕೆ ಸಾಬುದಾನ ತಯಾರಾಗ್ತೈತಿ ಅದರಿಂದ. ಅವತ್ತನ್ನೆಲ್ಲ ದೊಡ್ಡ ಇರ್ತಾವ, ಅವತ್ತನ್ನ ನೆಲ್ದಾಗಿರ್ತಾವೋ ತೆಗೆದು ಅದನ್ನ ತೆಗಿನಾಗ ಹಾಕಿ ಸಂಗ್ರಹ ಮಾಡಿ ನೀರು ಬಿಟ್ಟು ತುಳಿತಾರೆ. ತುಳಿದು ಅದನ್ನ ತಿಂಗಳಗಟ್ಟಲೆ ಹಾಗೆ ಬಿಡ್ತಾರೆ. ಅದು ಕೆಸರಾದಂಗ ರಾಡಿ ಆದಂಗ ಆಗ್ತೈತಿ. ಆಮೇಲೆ ಅದನ್ನು ತಗೊಂಡು ಹೋಗಿ ಸಾಬುದಾನ ಮಾಡ್ತಾರೆ. ಸಾಬುದಾನ ಅಭಕ್ಷಿದೆ. ಸಾಬುದಾನ ಯಾವ ವಸ್ತುವಿನಿಂದ ತಯಾರಾಗ್ತದೆ ಆ ವಸ್ತು ಅಭಕ್ಷಿದೆ. ಮತ್ತು ತಿಂಗಳಗಟ್ಟಲೆ ಇರುವುದರಿಂದ ಅದರೊಳಗೆ ತ್ರಸಜೀವಿಗಳೆಲ್ಲ ಬಿದ್ದಿರ್ತಾವ, ದ್ವೀಂದ್ರ ಜೀವ ಆಗಿರ್ತಾವ. ಅದನ್ನು ಹೋಗಿ ಮಷೀನ್ನಿಂದ ಸಾಬುದಾನ ದಾನಾದಾನ ತಯಾರು ಮಾಡ್ತಾರೆ. ಗೆಣಸಿನಕಾಯಿ ಗತ್ಲಿರ್ತಿ, ಬೆಳ್ಗಿರ್ತೈತಿ ಸೂರಣಗಡ್ಡೆ. ಗಜ್ರಿಕಾಯಿ, ಗೆಣಸಿಕಾಯಿ, ಮೂಲಂಗಿ ಇವೆಲ್ಲ ಬಹುಸ್ಥಾವರ ಹಿಂಸೆಗೆ ಕಾರಣ. ಶಕ್ಕರ್ಕಂದ್ ಅದು ಒಂದು ಗೆಡ್ಡೆ ಗೆಣಸು. ಬೀಟ್, ಕೆಂಪು ಬೀಟ್ ಬರ್ತದೆ ಅದ ಶಕ್ಕರ್ಕಂದ್. ಸಕ್ಕರೆ ಗತ್ಲೆ ಅನಿಸ್ತೈತಿ ಅಂತ ಶಕ್ಕರ್ಕಂದ್ ಹೆಸರಿಗೆ ಸಕ್ಕರೆ ಕಂದ. ಪ್ರಮಾದಕಾರಕ ವಸ್ತುಗಳು, ಇವುಗಳನ್ನು ತಿನ್ನುವುದರಿಂದ ಪ್ರಮಾದ, ಆಲಸ್ಯ, ಕೆಟ್ಟ ಭಾವನೆಗಳುಂಟಾಗುತ್ತವೆ. ಉದಾಹರಣೆಗೆ ಶರಾಬು, ಭಂಗಿ, ಚರಸ್, ಕೊಕೇನ್, ಧೂಮ್ರಪಾನ, ಗುಟ್ಕಾ, ಗಾಂಜಾ, ಅಫೀಮು ಇತ್ಯಾದಿ ಮಾದಕ ಪದಾರ್ಥಗಳು ಪ್ರಮಾದಕಾರಕವೆನಿಸಿವೆ. ಪಾಕ್ಷಿಕ ಶ್ರಾವಕರು ಕೂಡ ಇವುಗಳನ್ನು ತಿನ್ನುವುದಿಲ್ಲ. ಪಾಕ್ಷಿಕ ಶ್ರಾವಕರು ಕೂಡ ಇವುಗಳನ್ನು ಸೇವಿಸುವುದಿಲ್ಲ. ಆಮೇಲೆ ಪಾಕ್ಷಿಕ ಶ್ರಾವಕರು ಬಹು ಸ್ಥಾವರ ಹಿಂಸಾಕಾರಕ ವಸ್ತುಗಳನ್ನು ಸೇವಿಸಬಹುದು. ಅವುಗಳನ್ನು ಕೂಡ ಸೇವಿಸುವುದಿಲ್ಲ. ಜೀವದಯ ಇದೆಯಲ್ಲ, ಅತಿ ಹಿಂಸೆಯಾಗುವಂತಹ ವಸ್ತುಗಳನ್ನು ಮೊದಲು ಬಿಡಬೇಕು. ಕಾಯಿಪಲ್ಯ ಇದಾವಲ್ಲ, ಕಾಯಿಪಲ್ಯಗಳು, ಸೌತೆಕಾಯಿ, ಹಿಲ್ಲಿಕಾಯಿ, ಮತ್ತಿದು ಬೆಂಡಿಕಾಯಿ, ಬೌಚಿಕಾಯಿ, ಇದು ಯಾವುದಿದು ಕಾರ್ಲಿ, ಕಾರ್ಲಿಕಾಯಿ ಇವೆಲ್ಲ ಮ್ಯಾಲಿ ಬೆಳೀತಾವಲ್ಲ, ಇಂಥವುಗಳನ್ನು ತಗೋಬೇಕು. ಹೆಚ್ಚು ವಿಶೇಷ ಪ್ರಯೋಗ ಮಾಡೋದಾದರೆ ತಿನ್ನುವುದರಲ್ಲಿ ಇವುಗಳನ್ನು ಪ್ರಯೋಗಿಸಬಹುದು. ಸೌತೆಕಾಯಿ, ಆಮೇಲೆ ಹಾಲುಗುಂಬಳಕಾಯಿ, ಇದು ಲೌಕಿ. ಎಲ್ಲಕ್ಕಿಂತ ಬೆಸ್ಟ್ ಶಾಖಾಹಾರದೊಳಗೆ ಕಡಿಮೆ ಹಿಂಸೆ, ಕಡಿಮೆ ಸೇವೆ ಉತ್ಪನ್ನ ಮಾಡಲಿಕ್ಕೆ ಹೆಚ್ಚು ಪರಿಶ್ರಮ ಮಾಡಕ್ಕತ್ತಲ್ಲ, ಒಂದು ಬಳ್ಳಿ ನಾಡ್ತದೆ, ಏರ್ತದೆ, ಕಾಯಿ ಹತ್ತವು, ಅದಕ್ಕೆ ಒಂದು ಬೀಜ ತಗೊಂಡು ಹೋಗಿದ್ರೆ ಆಯಿತು. ಒಂದು ಕಾಯಿ ಎಷ್ಟು ದಿನ ಮಾಡ್ತೀರಿ? ಲೌಕಿ ಎರಡು ದಿವಸ ಹೋಗ್ತಿದ್ಯಾ? ದೊಡ್ಡದಿತ್ತಂದ್ರೆ ಮೂರು ದಿವಸ ಹೋಗ್ಬೋದು. ದೊಡ್ಡದಿದ್ರೆ ನಾಲ್ಕು ದಿನ ಹೋಗ್ಬೋದು ನೋಡ್ರಿ. ಒಂದು ಕಾಯಿ ಮತ್ತು ಬಹಳ ಹತ್ತವು, ಹಿತ್ತಲಾಗ ಹಚ್ಚಿರೂ ನಡೀತೈತಿ ಮತ್ತು ಹೊಲ್ದಾಗ ಹಚ್ಚಿರೂ ನಡೀತದೆ, ಜೊತೆಯಾಡ್ತಾವು. ಇಸುಗುಂಬಳಕಾಯಿ ಇರಲಿ ಬೆಳೆಸ್ತಾರ ಇಲ್ಲಿ ಎಲ್ಲ. ಎಲ್ಲರೂ ಬೆಳೆಸ್ಕದಾರಲ್ಲ. ಈ ಪದಾರ್ಥ ಬೆಸ್ಟ್ ಇದೆ. ಸೌತೆಕಾಯಿಗಿಂತಲೂ ಪೌಷ್ಟಿಕ ಆಹಾರ ಇದು ಲೌಕಿ. ಸೌತೆಕಾಯಿಯಲ್ಲಿ ಅಷ್ಟು ಪೌಷ್ಟಿಕತೆ ಇಲ್ಲ. ಹೆಚ್ಚು ತಿನ್ನಲ್ಲ ಅದನ್ನ, ಯಾಕ ಗೊತ್ತಿಲ್ಲ. ಇತ್ತು ಇದು ಉತ್ತರ ಭಾರತದಲ್ಲಿರುವಂತ ಕಾಯಿಪಲ್ಲೆ, ಅದು ಈ ಕಡೆ ಇರಲಿಲ್ಲ. ಅದು ಈ ಕಡೆ ಇಸುಗುಂಬಳಕಾಯಿ ಇತ್ತು, ಅದು ಬೇರೆ ಇದು ಬೇರೆ. ಹಾಲುಗುಂಬಳಕಾಯಿ, ಇದಕ್ಕೆ ಹಾಲುಗುಂಬಳಕಾಯಿ ಅಂತಿದ್ರು ಆವಾಗ ದೇಶೀಯ. ಅವು ಅವು ದೇಶಿ, ಅವು ಬೇರೆ. ಈಗೇನು ಬಂದಿದೆಯಲ್ಲ ಇದು, ಇದು ಬೇರೆ. ಇದು ಇದಕ್ಕೆ ಎಷ್ಟೇನು ಹತ್ತವು, ಹಾಲುಗುಂಬಳಕಾಯಿ ಜಾಸ್ತಿ ಆಗುಲಾಗ್ತಿದ್ದವು. ಅವು ದೇಶಿ ಇದಾವು. ಇವು ಬೀಜ ಇದು ಕ್ರಾಸ್ದಿಂದ ತೆಗ್ದಾರೆ. ಒಳ್ಳೆ ಸಬ್ಜಿ ಇದು. ಉತ್ತರ ಭಾರತದೊಳಗೆ ಮನೆ ಮನೆಯೊಳಗೆ ಈ ಸಬ್ಜಿ ಮಾಡ್ತಾರೆ ನೋಡ್ರಿ. ಇದೇ ಹೆಚ್ಚು ತೊಂಡೆಕಾಯಿ, ಅದನ್ನು ಮಾಡ್ತಾರು. ಮತ್ತೊಂದು ಇರ್ತೈತಿ ಆ ಕಡೆ ಪರ್ವಲ್ ಅಂತಾರ, ಅದಕ್ಕೆ ಪರ್ವಲ್. ಪರ್ವಲ್ ಅಂದ್ರೆ ಕಾಯಿ ಇರ್ತಾವ, ಶಿಟ್ಟು ಗುಂಡ್ ಕಾಯಿ ಇರ್ತಾವ. ಪಡೋಲ್ಕಾಯಿ ಅಲ್ಲ, ಪಡೋಲ್ಕಾಯಿ ಉದ್ದಿರ್ತಾವ. ಅದ ಅವಕ್ಷ್ಯ ಪದಾರ್ಥಗಳಿವೆ. ಪ್ರಶ್ನೆ ಮುಂದಿಂದು, ಶರಣಾನುಯೋಗಕ್ಕನುಸರಿಸಿ 22 ಅವಕ್ಷ್ಯ ಪದಾರ್ಥಗಳು ಯಾವುವು? ಈ ಕೆಳಗಿನ 22 ಅವಕ್ಷ್ಯ ಪದಾರ್ಥಗಳು ಹೀಗಿವೆ: ಓಲಾ, ಗೋಲ್, ಬಡಾ, ನಿಶಿ, ಭೋಜನ್, ಬಹುಬೀಜ, ಬೇಗನ್, ಸಂಧಾನ್, ಬಡ್, ಪೀಪಲ್, ಉಮರ್, ಕಠೂಮರ್, ಪಾಕರ್, ಫಲ್, ಯು, ಹೋಯ್, ಅಜಾನ್, ಕಂದ, ಮೂಲ್, ಮಾಟಿ, ವಿಷ್, ಆಮಿಷ್, ಮಧು, ಮಕ್ಖನ್, ಅರು, ಮದಿರಾಪಾನ್, ಫಲ್, ಅತಿ ತುಚ್ಛ, ತುಷಾರ್, ಚಲಿತರಸ್, ಎ ಬಾಯಿಸ್ ಅವಕ್ಷವಖಾನ್, ಆನೆಕಲ್ಲು, ಓಲಾಗೋಲ್. ಓಲಾ ಅಂತಾರೆ ಆನೆಕಲ್ಲಿಗೆ. ಆನೆಕಲ್ಲು, ಆನೆಕಲ್ ಅಂದ್ರೇನು? ಗಾರಗಲ್. ಆನೆಕಲ್ ಅಂದ್ರೆ ಆನೆದಂತದ ಕಲ್, ದೊಡ್ಡದ ಕಲ್ಲಲ್ಲ, ಆನೆಕಲ್ ಅಂತ. ಆನೆಕಲ್ಲು, ಮೊಸರೊಡೆ, ಬಡ, ಆ ಮೊಸರು ಹಾಕಿ ಮಾಡಿರ್ತಾರಲ್ಲ ಭಜಿಗತ್ಲೆ, ಬ್ಯಾಳಿ, ಅದಕ್ಕೆ ಹಿಂದಿಯೊಳಗೆ ಬಡ ಅಂತಾರೆ, ದಹಿ ಬಡ. ಮೊಸರೊಡೆ ಅಂತಾರೆ, ಮೊಸರೊಡೆ ಶುದ್ಧ ಕನ್ನಡದೊಳಗೆ ಮೊಸರೊಡೆ. ಈ ಕಡೆ ಅನ್ನಲ್ಲ ಮೊಸರೊಡೆ, ಮೊಸರಿನ ವಡೆ, ಮೊಸರೊಡೆ ವಡೆ. ರಾತ್ರಿ ಭೋಜನ ಇವೆಲ್ಲ ಅವಕ್ಷಿದವು. ಯಾಕೆಂದ್ರೆ ದ್ವಿದಳದಿಂದ ಆಗೋದಲ್ಲ ಮೊಸರುಡಿ ಅಣೆಕಲ್ಲು, ಅದು ಪ್ರಕೃತಿಯಲ್ಲಿ ಉತ್ಪನ್ನವಾಗಿರತಕ್ಕಂಥ ಗಾರ್ಗಲ್ಲು. ಪ್ರಕೃತಿ ಉತ್ಪನ್ನ ಆಗ್ತದೆ, ಆದ್ರೆ ತ್ರಸಜೀವ ಇರ್ತಾವ ಅತ್ರ ವಾತಾವರಣದೊಳಗೆ ಬಂದಿರ್ತದೆ ಎಲ್ಲ ತ್ರಸಜೀವಿಗಳ ಉತ್ಪತ್ತಿ ಆಗಿಬಿಡ್ತಾವ. ಬರ್ಫ್ ಗಾರದ ಸಂಬಂಧ ಅಲ್ಲ, ಯಾವುದರಲ್ಲಿ ತ್ರಸಜೀವಿಗಳ ಉತ್ಪತ್ತಿ ಇದೆ ಆ ವಸ್ತುಗಳನ್ನು ಸೇವನೆ ಮಾಡಬಾರದು. ಅದು ತಂಪಿದ್ರೇನು ಮತ್ತು ಗರಂ ಇದ್ರೇನು ಅವಕ್ಷದು. ಬರ್ಪದೊಳಗೂ ಉತ್ಪನ್ನ ಆಗಬಹುದು, ಹುಳ ಬೀಳ್ತಾವಲ್ಲ ಬರ್ಪ ದ್ವೀಂದ್ರಿ ಜೀವಿ ಗಾರಿಗಾರದಾಗ ಹುಳ ಬೀಳ ನೋಡಿದಿರಿ ಬೀಳ್ತಾವ. ಆತರ ಅಣೆಕಲ್ಲದೊಳಗು ಹುಳ ಇರ್ತಾವ, ಬಿದ್ದ ನಂತರ ಹುಳ ಅದು ಅಂತ ಅವಕ್ಷದು. ಇನ್ನು ಬರ್ಪ ಭಕ್ಷ ಅಂತಂದ್ರೆ ನೀರನ್ನು ಕಾಯಿಸಿ ಕುದಿಸಿ ಅದನ್ನು ಫ್ರಿಜ್ನಲ್ಲಿಟ್ಟು ಹೆಪ್ಪ ಮಾಡಿತು ಅಂತಂದ್ರೆ ನೀರು ಹೆಪ್ಪ ಮಾಡೋದು ಅದು ಭಕ್ಷ್ಯ ಇದೆ. ಅದು 24 ಗಂಟೆ ಹಿಡಿಬಹುದು, ಹಾಗೇನಿಲ್ಲ 5-6 ಗಂಟೆಯಲ್ಲಿ ಆಗಬಹುದು. ಹ 24 ಗಂಟೆ ಅಂತೂ ಅಭಕ್ಷ್ಯ ಆಯ್ತದು, ಅದ್ರ ಟೈಮ್ ಮೀರಿತಂದ್ರೆ. ಅದಕ್ಕಿಂತ ಮೊದಲು ಅಂದ್ರೆ ಭಕ್ಷ್ಯ ಬರ್ಪ್ ತಯಾರು ಮಾಡಬೇಕು ಅಂದ್ರೆ ಸಾಧ್ಯ ಇದೆ, ಮತ್ತು ಭಕ್ಷ್ಯ ತಯಾರು ಮಾಡಿ ಭಕ್ಷ್ಯ ರೂಪದಲ್ಲಿ ಸೇವನೆ ಮಾಡಬೇಕಂದ್ರೂ ಸಾಧ್ಯತೆ ಇದೆ. ಆದರೆ ಓಲಾ ಎಂದರೆ ಗಾರ್ಗಲ್ಲು, ಇದು ಅಭಕ್ಷ್ಯ. ಮತ್ತು ಸೋಸದೆ ತಯಾರಿಸಿದಂತಹ ಬರ್ಪು, ಸೊ ನೀರು ಸೋಸಿ ತಯಾರಿಸಿದೇನು ಮತ್ತು ಸೋಸದೆ ಮಾಡಿದ್ರೇನು ಅದು ಅಭಕ್ಷ್ಯ ಇದೆ. ಕಾಶ್ ಕುದಿಸಿ ಮಾಡಿತು ಅಂತಂದ್ರೆ ಬರ್ಪ್ ಭಕ್ಷ್ಯ ಬರ್ಪ್ ತಯಾರಾಗಬಹುದು. ನೀರನ್ನು ಕೇವಲ ಸೋಸಿದ ಮಾತ್ರಕ್ಕೆ ಭಕ್ಷ್ಯ ಅಲ್ಲ, ಸೋಸಿತಂದ್ರೂ 48 ನಿಮಿಷದ ಮರ್ಯಾದೆ ಇದೆ ನೀರಿಗೆ, ಅದು ಅಭಕ್ಷ್ಯ. ರಾತ್ರಿ ಭೋಜನ್, ರಾತ್ರಿಯಲ್ಲಿ ಭೋಜನವನ್ನು ತಯಾರಿಸುವುದು ತಯಾರಾದ ಭೋಜನ ಅಭಕ್ಷ್ಯ. ಇನ್ನು ತಿನ್ನುವುದಂತೂ ಅಭಕ್ಷ್ಯ ಭೋಜನ ತಿನ್ನೋದು, ಅದಕ್ಕಾಗಿ ರಾತ್ರಿ ಭೋಜನವನ್ನೇ ಅಭಕ್ಷ್ಯ ಅಂತ ಹೇಳಿದರು. ರಾತ್ರಿ ಭೋಜನ ಯಾಕೆ ಮಾಡಬಾರದು, ವಾಸ ಯಾಕೆ ಮಾಡಬೇಕು ಅಂತಂದ್ರೆ ರಾತ್ರಿ ಆದ ತಕ್ಷಣ ಆ ಭೋಜನದಲ್ಲಿ ತ್ರಸ ಜೀವಿಗಳ ಉತ್ಪತ್ತಿ ಶುರು ಆಗುತ್ತೆ. ಈಗ ಸೂರ್ಯಪ್ರಕಾಶದಲ್ಲಿ ಆ ತ್ರಸ ಜೀವಿಗಳ ಉತ್ಪತ್ತಿ ಆಗುಲ್ಲ. ಈಗ ನೋಡ್ರಿ, ಈಗ ಹುಳುಗಳು ಉತ್ಪನ್ನ ಆಗಿಲ್ಲ, ಹೊತ್ತು ಮುಳುಗೋ ಟೈಮ್ದಾಗ ಆಗ್ತಾವ. ಎಲ್ಲಿ ಕೂತ್ಕೊಂಡಿರ್ತಾವಂತಲ್ಲ, ತತ್ಕಾಲ ಉತ್ಪನ್ನ ಆಗ್ತಾವ. ಅಂತರ್ಮೂರದೊಳಗೆ ಅವರ ಶರೀರ ದೊಡ್ಡದಾಗ್ತದೆ, ಎಲ್ಲೂ ಕೂತ್ಕೊಂಡು ಕಾಣೋದು ನೋಡ್ರಿ ಒಂದು. ಆದ್ರೆ ಹೊತ್ತು ಮುಳುಗಿತು ಅಂತಂದ್ರೆ ಲೈಟ್ ಹತ್ತಿದ ತಕ್ಷಣ ಬಂದ್ಬಿಡ್ತಾವು, ಎಲ್ಲಿಂದ ತಯಾರಾಗಿ ಬಂತಾವು, ವಾತಾವರಣದೊಳಗೆ ತಯಾರಾಗಿ ಸಮೂರ್ಷನ್ ಜೀವವು. ಇರುವೆ, ಹಾರುವ ಹುಳುಗಳು, ಪಕ್ಕದ ಹುಳು, ಇವೆಲ್ಲ ತತ್ಕಾಲ ಅಂತರ್ಮುಹೂರ್ತದೊಳಗೆ ದೊಡ್ಡ ಶರೀರ ಮಾಡಿಕೊಂಡು ಹಾರ್ಕೊಂತ ಬಂದು ಅಂತರ್ಮುಹೂರ್ತದಲ್ಲಿ ಸತ್ತು ಹೋಗ್ತಾವ. ಬೆಳಗ್ಗೆ ತನಕ ಇರಲ್ಲ ಅವು, ಅವುಗಳ ಶರೀರ ಒಂದೂ ಕಂಡು ಬರಲ್ಲ. ಇಷ್ಟೆಲ್ಲ ಬಂದು ಮುತ್ತಿದ್ರು ಬೆಳಗ್ಗೆ ನೋಡಿದ್ರೆ ಇಲ್ಲಿ ಒಂದೂ ಕಾಣಂಗಿಲ್ಲ, ಎಲ್ಲಿ ಹೋದವು? ಹಾರಿ ಹೋಗಿ ಕೆಳಗೆ ಬಿದ್ದಿದ್ದಾವೆ, ಕೆಳಗೂ ಇಲ್ಲ, ಎಲ್ಲಿ ಹೋದು? ಇಷ್ಟು ಇರುವೆಗಳು ಸಾಯ್ತಾವಲ್ಲ, ಸತ್ತ ನಂತರ ಕಾಣಲ್ಲ ಅವು. ಹುಟ್ಟುವಾಗ ಕಾಣಲ್ಲ, ಸಾಯುವಾಗ ಕಾಣಲ್ಲ, ಸತ್ ನಂತರ ಕಾಣಲ್ಲ. ಸಾಯುವಾಗ ಕಾಣ್ತಿರ್ತಾವ, ಆದ್ರೆ ಸತ್ ನಂತರ ಎಲ್ಲಿ ಹೋಗ್ತಾವ ಅನ್ನೋದು ಕಾಣಲ್ಲ. ನೊಣಗಳು ಎಷ್ಟು ನೊಣ ಇದ್ದಿರ್ತಾವ, ಆದ್ರೆ ಸತ್ ನಂತರ ಆ ಶರೀರದ ಪರಮಾಣುಗಳೆಲ್ಲ ಭೂಭೂಮಿಯಲ್ಲಿ ಜೀವಗಳು ಹೆಂಗಿರ್ತಾವಲ್ಲ, ಮನುಷ್ಯರ ಪರಮಾಣು ಎಲ್ಲ ಮಾಯ ಆಗಿಬಿಡ್ತಾವಲ್ಲ, ಆ ತರ ಆಗ್ತಿರಬಹುದು ಅಂತ ಅನಿಸ್ತದೆ. ಇಲ್ಲಾಂದ್ರೆ ಜಗತ್ತಿನಲ್ಲಿ ಎಷ್ಟು ನೊಣಗಳು, ಎಷ್ಟು ಮಚ್ಚರಗಳು ಎಲ್ಲಿ ಸತ್ತು ಬಿದ್ದದ್ದು ಒಟ್ಟು ಕಾಣೋದೇ ಇಲ್ಲಲ್ಲ, ಹುಡುಕ್ಯಾಡ್ರೆ ಸಿಗುಲ್ಲ. ಹೊತ್ತು ಮುಳುಗಿದ ನಂತರ ಎಷ್ಟಿರ್ತಾವ, ಸಾವಿರಗಟ್ಟಲೆ. ಸಾಯಂಕಾಲ ನೋಡ್ತಿರಲ್ಲ ಎಷ್ಟಿರ್ತಾವ, ಎಲ್ಲ ಅದರದ್ದು ಪಂಕ ಬಿದ್ದಿದ್ದು ಕಾಣ್ತಾವ. ಆದ್ರೆ ಆ ಜೀವಗಳು ಎಲ್ಲಿ ಹೋದು, ಎಲ್ಲಿ ಪ್ರಾಣ ಕಳ್ಕೊಂಡು ಎಲ್ಲಿ ಬಿದ್ದಿದೆ, ಯಾವ ಥರದ ಶರೀರ ಹುಡುಕೋಕೆ ಹೋದ್ರೆ ಸಿಗುದೇ ಇಲ್ಲ. ಮಾಯ ಆಗ್ತಿರ್ಬಹುದು, ಅವುಗಳ ಪರಮಾಣು ಹಾರಿ ಹೋಗ್ತಿರ್ಬಹುದು, ಜೀರ್ಣ ಆಗ್ತಿರ್ಬೇಕಲ್ಲ, ಅದ ಜೀರ್ಣ ಆಗ್ತದೆ. ಭೂಭೂಮಿಯಲ್ಲಿ ಮನುಷ್ಯರ ಶರೀರ ಜೀರ್ಣ ಆದಂತೆ ಜೀರ್ಣ ಆಗ್ತಿರ್ಬಹುದು ಅವತಾರಿಕ ಶರೀರ, ಅವತಾರಿಕ ಶರೀರ ಜೀರ್ಣ ಆಗಬಹುದು. ರಾತ್ರಿ ಭೋಜನ ಮಾಡಬಾರದು, ರಾತ್ರಿಯಲ್ಲಿ ತಯಾರಾದ ಭೋಜನ ಅಥವಾ ಹಗಲಿನಲ್ಲಿ ತಯಾರಿಸಿ ರಾತ್ರಿಯವರೆಗೆ ಕಾಯ್ದಿಟ್ಟ ಭೋಜನ ಅಭಕ್ಷ್ಯ. ಹಗಲಿನಲ್ಲಿ ತಯಾರಿಸಿದ ಭೋಜನವನ್ನು ಹಗಲಿನಲ್ಲಿಯೇ ಸೇವನೆ ಮಾಡಬೇಕು, ಅದು ಭಕ್ಷ್ಯ. ಬಹುಬೀಜ, ಏನಿದು ಬಹುಬೀಜ, ಬದನೆಯ ಹಳೆ ಉಪ್ಪಿನಕಾಯಿ, ಬಹುಬೀಜ ಬದನೆಕಾಯಿ ಅಂತಂದ್ರೆ ಒಂದಿರ್ತದೆ ಅದು ಉಪ್ಪಿನಕಾಯಿ ಹಾಕುವಂತದ್ದು ಒಂದು ಕಾಯಿ ಬರ್ತದಲ್ಲ, ಬಹುಬೀಜ ಬಹಳ ಬೀಜ ಇರ್ತಾವ ಉಪ್ಪಿನಕಾಯಿ ಹಾಕ್ತಾರೆ. ಬದನೆಕಾಯಿಗೆ ಬಹುಬೀಜ ಅಂದಿದ್ದರು, ಬೀಜ ಇಲ್ದ ಬದನೆಕಾಯಿನೂ ಇದಾವ, ತೆಗ್ದಾರಲ್ಲ ಅವನು ಕ್ರಾಸ್ ಮಾಡಿ ಏನೋ ಮಾಡಿ. ಬೀಜ ಇರತಕ್ಕಂತ ಬದನೆಕಾಯಿಗಳು ಇವೆ, ಟಮಾಟರ್ ಬಿ ಬಹುಬೀಜ ಅಲ್ಲ, ಸೌತೆಕಾಯಿ ಬಹುಬೀಜ. ನೋಡಿ ಬಹುಬೀಜ ಯಾವ್ದಕ್ಕೆ ಅನ್ನಬೇಕು, ಯಾವ ಬೀಜಗಳನ್ನ ನಾವು ತಿನ್ನುವುದೇ ಇಲ್ಲ ಚಲ್ತೀವಿ ಅವು ಬಹುಬೀಜ. ಉದಾಹರಣೆಗೆ ಸೀತಾಫಲ, ಬರೀ ಬೀಜ ಬೀಜ ಇರ್ತಾವ ಅದ್ರೊಳಗೆ, ತಿನ್ನುವಂತ ಪದಾರ್ಥ ಒಂದಿಟ್ಟಿಟ್ಟು ಹೊಂತದೆ, ಚಲ್ಲುವಂಥದ್ದು ಜಾಸ್ತಿ ಬಹುಬೀಜದು. ರಾಮಪಳಕಾಯಿಯಲ್ಲಿ ಬೀಜ ಇರಲ್ಲ, ರಾಮಪಳಕಾಯಿ ಭಕ್ಷ್ಯ ಇದೆ, ರಾಮಪಳಕಾಯಿ ಭಕ್ಷ್ಯ. ಈಗ ಮತ್ತೊಂದು ತೆಗ್ದಾರೆ ಹನುಮಾನ್ ಫಲ, ಅದು ಹನುಮಾನ್ ಫಲ. ಸೀತಾಫಲ ಬಂತು, ರಾಮ ಫಲ ಬಂತು, ನಂತರ ಒಂದು ಹನುಮಾನ್ ಫಲ ತೆಗ್ದ್ರು. ಈಗ ಏನ್ ಮಾಡಿದ್ರು, ರಾಮ ಮತ್ತು ಸೀತಾನ್ ಕ್ರಾಸ್ ಮಾಡಿದ್ರು. ಸೀತಾಫಲ ಮತ್ತು ರಾಮಫಲ ಬೀಜವನ್ನ ಕ್ರಾಸ್ ಮಾಡಿ ಒಂದು ಫಲ ತೆಗ್ದಾರೆ, ಅಂದ್ರೆ ಮಿಕ್ಸ್ ಇದೆ ಅದು. ಸೀತಾಫಲದ ಹಾಗೂ ಕಾಣ್ತದೆ ಮತ್ತು ರಾಮಫಲ ಹಾಗೂ ಕಾಣ್ತದೆ, ಬೀಜ ಕಡಿಮೆ. ಇಲ್ಲಿ ಹಚ್ಚಿದ್ದಾರೆ ಒಂದು ಊರ ಹೊರಗೆ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಹೊಸ ಫಲ ಇವರಲ್ಲಿ. ದಾರ ಬುತ್ತಿ ಅಲ್ಲಿ ಹಿಂದೆ ಹಿತ್ಲಾಗ್, ಹಿತ್ಲಾಗ್ ಬಸ್ ಸ್ಟ್ಯಾಂಡ್ ಮ್ಯಾಗ ಹೊಸ ಬಸ್ ಸ್ಟ್ಯಾಂಡ್. ಕಲಂಗಡಿಕಾಯಿ, ಕಲಂಗಡಿಕಾಯಿ ಬಹುಬೀಜ, ಅದರೊಳಗು ಬೀಜ ಹಚ್ಚಿರ್ತಾವ. ಪ್ರತಿಮಾಧಾರಿಗಳು ಕಲಂಗಡಿಕಾಯಿ ತಿನ್ನಲ್ಲ, ಯಾಕೆಂದ್ರೆ ಕಲಂಗಡಿಕಾಯಿ ಪ್ರಾಸುಕ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇರುಲ್ಲದು. ಆಮೇಲೆ ನೀರಿನ ಅಂಶ ಅದರೊಳಗೆ ಹೆಚ್ಚು, ಒಗೆಯುವಂತ ಪದಾರ್ಥ ಹೆಚ್ಚು, ತಿನ್ನುವಂತ ಪದಾರ್ಥ ಕಡಿಮೆ, ಅದರಿಂದ ಏನು ಹೊಟ್ಟೆ ತುಂಬುವಂತದ್ದಲ್ಲ. ಪ್ರತಿಮಾಧಾರಿಗಳು ವೃತ್ತಿಕರು ಅದನ್ನ ತಿನ್ನುವುದೇ ಇಲ್ಲ, ಇನ್ನು ವ್ರತ ಇಲ್ಲದವರು ತಿನ್ನಬಹುದು, ವೃತ್ತಿಕರು ತಿನ್ನಲ್ಲ, ಪ್ರತಿಮಾಧಾರಿಗಳು ತ್ಯಾಗಿಗಳು ತಿನ್ನಲ್ಲ ಅದನ್ನ. ಕಲಂಗಡಿಕಾಯಿ ಬಹುಬೀಜವುಳ್ಳ ಫಲಗಳು ಬದನೆಕಾಯಿ, ಇದು ಅಭಕ್ಷ್ಯ. ಹಳೆ ಉಪ್ಪಿನಕಾಯಿ, ಹಳೆ ಉಪ್ಪಿನಕಾಯಿ ಹಳೆ ಉಪ್ಪಿನಕಾಯಿ ಅಲ್ಲ, ಹಳೇದಂತಂದ್ರೆ ಬಹಳ ದಿವಸದ್ದು, ಸಮಯ ಮೀರಿದ್ದು. ಉಪ್ಪಿನಕಾಯಿ, ಉಪ್ಪಿನಕಾಯಿಗೆ ಎಷ್ಟು ಮರ್ಯಾದೆ ಹೇಳಿದರು? 24 ತಾಸು, 24 ಗಂಟೆ ಒಳಗಡೆಗೆ ಅದನ್ನು ಮುಗಿಸಬೇಕು, ತಯಾರು ಮಾಡಿದ್ರೆ. ಮತ್ತೆ 24 ಗಂಟೆ ಕಾಲ ಕಳೀತು ಅಂತಂದ್ರೆ ಅದು ಹಳೇದಾಯ್ತು. ಹಳೆ ಉಪ್ಪಿನಕಾಯಿ ಅಭಕ್ಷ್ಯ. ಹಳೇದು ಅಂದ್ರೆ ಹಳಿಸಿದ್ದು. ಕಂದಮೂಲ, ಕಂದಮೂಲಗಳು ಈಗೆಲ್ಲ ಹೇಳಿತಲ್ಲ, ಆ ಕಂದಮೂಲಗಳೆಲ್ಲ ಅಭಕ್ಷ್ಯ. ಮಾಂಸ ಅಭಕ್ಷ್ಯ, ಮಾಂಸ ಅಂತೂ ಅಭಕ್ಷ್ಯ. ಮಧು ಅಂದ್ರೆ ಜೇನುತುಪ್ಪ ಅಭಕ್ಷ್ಯ. ಬೆಣ್ಣೆ, ಜೇನುತುಪ್ಪ ಅಭಕ್ಷ್ಯ ಯಾಕ? ಅದು ಅವುಗಳ ಎಂಜಲು. ಆಮೇಲೆ ಅವುಗಳ ಬಾಯೊಳಗಿರತಕ್ಕಂತಹ ಎಂಜಲು ಕೂಡಿರುವುದರಿಂದ ಆ ಸಿಹಿ ಪದಾರ್ಥ ಮತ್ತು ಆ ಎಂಜಲು ಎರಡು ಕೂಡಿತು ಅಂತಂದ್ರೆ ಸಮೂರ್ಛನ ಜೀವಿಗಳ ಉತ್ಪತ್ತಿ ಅದರೊಳಗೆ ನಿರಂತರ ಆಗ್ತದೆ. ಅದಕ್ಕಾಗಿ ಅಸಂಖ್ಯಾತ ತ್ರಸ ಜೀವಿಗಳ ಘಾತವಾಗುವ ಪಾಪ ಅದರಿಂದ ಹತ್ತದೆ, ಅದರಿಂದ ಅದು ಅಭಕ್ಷ್ಯ ಅಂತ ಹೇಳಿದ್ದಾರೆ. ಶುದ್ಧದದು ಬೆಣ್ಣೆ, ಬೆಣ್ಣೆ ಅಭಕ್ಷ್ಯ. ಯಾವಾಗ ಅಭಕ್ಷ್ಯ? ಡೇಟ್ ಆಫ್ ಬರ್ತ್ ಅನ್ಬೇಡ್ರಿ, ಅದಕ್ಕೆ ಡೇಟ್ ಬಾರ್. ಡೇಟ್ ಬಾರ್ ಅಂತ, ಡೇಟ್ ಬಾರ್ ಹೆಂಗ? ಡೇಟ್ ಇವತ್ತಿನ ಡೇಟ್ದಾಗ ಒಟ್ಟ ಅಂತರ್ಮೂರ್ತ ಕಾಲ ಭಕ್ಷ್ಯ. ಅದು ಅಂತರ್ಮೂರ್ತ ಕಳೀತು ಅಂತಂದ್ರೆ ಪೂರಾ ಡೇಟ್ ಎಲ್ಲ ಭಕ್ಷ್ಯ ಇರಲ್ಲ, ಅದು ಅಭಕ್ಷ್ಯ. ಅದು ಬೆನ್ನೆ ಅಭಕ್ಷ್ಯ. ಅಂತರ್ಮುಹೂರ್ತದೊಳಗೆ ಉಪಯೋಗಿಸಬೇಕು, ಉಪಯೋಗಿಸಿಕೊಂಡ್ರೆ. ಆದರೆ ಬೆನ್ನೆ ಇದು ಶರೀರಕ್ಕೆ ಒಂಥರ ಪ್ರಮಾದವನ್ನು ಕೊಡುವಂತ ವಸ್ತು ಇದೆ, ಮಾದಕದು. ಅದನ್ನು ಸೇವನೆ ಮಾಡುವುದರಿಂದ ಶರೀರದಲ್ಲಿ ಪ್ರಮಾದ ಹೆಚ್ಚಾಗುತ್ತೆ. ಅದೇ ತುಪ್ಪದಲ್ಲಿಲ್ಲ, ತುಪ್ಪದಲ್ಲಿ ಯಾಕೆಂದ್ರೆ ಆ ಥರದ ವಿಕಾರ ಎಲ್ಲ ಸುಟ್ಟು ಹೋಗಿರ್ತದೆ. ತುಪ್ಪದಲ್ಲಿ ಪ್ರಮಾದ ಉತ್ಪನ್ನ ಮಾಡತಕ್ಕಂಥ ಶಕ್ತಿ ಇಲ್ಲ, ಬೆನ್ನೆಯಲ್ಲಿದೆ. ಮದಿರೆ, ಮದಿರೆ ಅಂದ್ರೆ ಅಲ್ಲ, ಇದಕ್ಕೂ ಮದಿರೆ ಅಂತಾರೆ ಸಿಂಧಿ, ಮದಿರಾ. ಮದಿರಾ ಪಾನ್, ಭಾಂಗ್, ಭಾಂಗ್ ಆ ಸಿಂಧಿ ಗಿಡದ ತೆಗಿತಾರಲ್ಲ ರಸ ಶಾಖಾದಿಂದ, ಅದಕ್ಕೂ ಮದಿರ ಅಂತ. ಕೆಲವೊಂದು ಪುರಾಣ ಶಾಸ್ತ್ರಗಳಲ್ಲಿ ಇದರ ಹೆಸರು ಬರ್ತದೆ, ಆ ಗಿಡದ ರಸಕ್ಕೆ ಮದಿರ ಅಂತ ಹೆಸರು ಕೊಟ್ಟಿದ್ದಾರೆ. ಮದಿರ ಅಂದ್ರೆ ಇಲ್ಲಿ ದಾರು ಅಲ್ಲ, ದಾರು ಅಂತಂದ್ರೆ ಅದನ್ನ ವಸ್ತುಗಳನ್ನು ಕೊಳಸಿ ಅದರಿಂದ ಅರ್ಕ ತಯಾರು ಮಾಡಿ ಮಾಡ್ತಾರೆ, ಅದು ಶರೆ. ಅದು ಮದಿರೆ, ಮದಿರಾ ಬೇರೆ, ಶರೆ ಬೇರೆ. ಇದಕ್ಕೆ ಮದಿರಾ ಅಂತ ಹೆಸರಿದೆ, ಇವು ಗಿಡದ ರಸಗಳಿಗೆ, ಶಾಖಾ ರಸಗಳು. ತುಚ್ಛ ಫಲ, ತುಚ್ಛ ಫಲಗಳು ಅಂದ್ರೆ ಎಂಥ ಫಲಗಳು? ತುಚ್ಛ ಫಲ ಅವಕ್ಷ ಫಲಗಳು. ತುಚ್ಛ ಫಲ ಅಂದ್ರೆ ಬಾರಿಕಾಯಿ, ತುಚ್ಛ ಫಲ ಇದು ಬಾರಿಕಾಯಿ, ಬೋರಿಕಾಯಿ, ಬೋರಿಕಾಯಿ ತುಚ್ಛ ಫಲ. ಆಮೇಲೆ ಇದು ಕರ್ವಂಜಿ, ಕರ್ವಂಜಿ ಜಾಂಬಳಿಕಾಯಿ ತುಚ್ಛ ಫಲ, ಕರ್ವಂಜಿ ತುಚ್ಛ ಫಲ ಅಭಕ್ಷ್ಯ. ಜಾಂಬಳಿಕಾಯಿ ಜಾಂಬಳಿಕಾಯಿ ತುಚ್ಚಲಲ್ಲ, ಜಾಂಬಳಿಕಾಯಿ ಒಳ್ಳೆ ಫಲ ಇದೆ, ಆದ್ರೆ ಅದು ಕೂಡ ಅವಕ್ಷ ಆಗಿಬಿಡ್ತದೆ, ಬಹಳ ಸಮಯ ಅದನ್ನು ಇಟ್ಕೊಳ್ಳಿಕ್ಕೆ ಆಗುಲ್ಲ, ಕೆಟ್ಟ ಹೋದ ನಂತರ ಅದು ಅವಕ್ಷ ಆಯ್ತು ಜಾಂಬಳಿಕಾಯಿ. ಆದ್ರೂ ಜಾಂಬಳಿಕಾಯಿಯಲ್ಲಿ ಒಗಿ ಪದಾರ್ಥ ಜಾಸ್ತಿ, ತಿನ್ನುವ ಪದಾರ್ಥ ಕಮ್ಮಿ, ಅದಕ್ಕಾಗಿ ಅವಕ್ಷ ಅಧಿಕ ಹಿಂಸೆ ಇದೆ ಅದರೊಳಗೆ. ಅಲ್ಪ ಫಲ ಬಹುವಿಘಾತ, ಅಂದ್ರೆ ಫಲ ತಿನ್ನುವಂತ ಫಲ ಅಲ್ಪ, ವಿಘಾತ ಹೆಚ್ಚು ಅಂತ ಪದಾರ್ಥ. ಆಮೇಲೆ ಇದು ಬಾರೆಕಾಯಿನೂ ಕೂಡ ಅಷ್ಟೇ, ಬೋರಿಕಾಯಿ ಬೀಜ ದೊಡ್ಡದಿರ್ತದೆ ಅದರೊಳಗೆ, ಆಮೇಲೆ ತಿನ್ನುವಂತ ಪದಾರ್ಥ ಸ್ವಲ್ಪ ಇರ್ತದೆ, ಹೊಟ್ಟೆ ತುಂಬಲ್ಲ ಏನಿಲ್ಲ, ಸುಮ್ ಟೆಸ್ಟ್ ಕಂತ ತಿಂತಾ ಇರೋದು. ಹಾ, ಕ್ರಾಸಿಂಗ್ದಾಗ ಈಗ ಮೊಟ್ಟೆ ಬೆಳಿಗದಾರು, ಆದ್ರೆ ಅದರೊಳಗೆ ತ್ರಸ ಜೀವ ಆಗ್ತಾವೋ ಎಲ್ಲೋ ನೋಡ್ಬೇಕು, ಅದು ಹಣ್ಣಾದ್ರೆ ಆಗ್ತಾವ, ಕಚ್ಚಾ ಇರುವಾಗ ಆಗುಲ್ಲ. ಅದೇ ಕ್ರಾಸ್ದಿಂದ ಅಭಕ್ಷ್ಯದನ್ನ ಭಕ್ಷ್ಯ ಮಾಡಿಬಿಟ್ರಿ ಈಗ. ಮಂಜುಗಡ್ಡೆ ಅಂದ್ರೆ ಬರ್ಪ, ಮಂಜುಗಡ್ಡೆ ಬರ್ಪ, ಬರ್ಪ ಅಭಕ್ಷನೂ ಇದೆ ಭಕ್ಷನೂ ಇದೆ ಇತ್ಯಾದಿ. ಕಡಲೆ, ಹೆಸರು, ಉದ್ದು ಮೊದಲಾದವುಗಳೊಡನೆ ಮೊಸರು ಅಥವಾ ಮಜ್ಜಿಗೆ ಬೆರೆಸಿ ತಿನ್ನುವುದನ್ನು ದ್ವಿದಳವೆನ್ನಲಾಗುತ್ತದೆ. ಜೊಲ್ಲಿನ ಸಂಪರ್ಕದಿಂದ ಇವುಗಳಲ್ಲಿ ಸಮೂರ್ಛನ ತ್ರಸಜೀವಿಗಳು ಉತ್ಪತ್ತಿಯಾಗುವುದರಿಂದ ಹಿಂಸೆಯ ಪಾಪವು ತಗಲುತ್ತದೆ. ಇದು ಉದ್ದಿನ ಸಂಗಡ, ಹೆಸರು ಬೇಳೆ ಸಂಗಡ, ಕಡಲೆ ಸಂಗಡ, ಆಮೇಲೆ ಶೇಂಗಾ ದ್ವಿದಳದಲ್ಲ, ಎಣ್ಣೆದ್ದುಕ್ಕೂ ಎಣ್ಣೆ ಪದಾರ್ಥ ಇದಾವು. ಎಣ್ಣೆ ಪದಾರ್ಥ, ಎಣ್ಣೆ ಪದಾರ್ಥಕ್ಕೆ ದ್ವಿದಳ ಎಲ್ಲಿ ಉಲ್ಲೇಖ ಮಾಡಿಲ್ಲ. ಕೋಟಿಂಗ್, ಮುಂದಿನ ಪ್ರಶ್ನೆ. ರಾತ್ರಿ ಭೋಜನವನ್ನೇಕೆ ಮಾಡಬಾರದು? ಸೂರ್ಯನ ಕಿರಣಗಳಲ್ಲಿ ಅಲ್ಟ್ರಾವಯೊಲೆಟ್ ಮತ್ತು ಇನ್ಫ್ರಾರೆಡ್ ಹೆಸರಿನ ಕಿರಣಗಳಿದ್ದು ಈ ಕಾರಣದಿಂದಾಗಿ ಹಗಲು ಹೊತ್ತಿನಲ್ಲಿ ಸೂಕ್ಷ್ಮ ಜೀವಿಗಳ ಉತ್ಪತ್ತಿಯಾಗುವುದಿಲ್ಲ. ಸೂರ್ಯಾಸ್ತವಾದ ಕೂಡಲೇ ರಾತ್ರಿಯಲ್ಲಿ ಜೀವಿಗಳ ಉತ್ಪತ್ತಿಯು ಪ್ರಾರಂಭವಾಗುತ್ತದೆ. ರಾತ್ರಿ ಭೋಜನ ಮಾಡಿದಾಗ ಈ ಜೀವಗಳ ಘಾತವಾಗುತ್ತದೆ. ಭೋಜನ ಮಾಡುವಾಗ ಭೋಜನದೊಟ್ಟಿಗೆ ಚಿಕ್ಕ ಚಿಕ್ಕ ಜೀವಗಳು ಹೊಟ್ಟೆಗೆ ಸೇರಿ ಅನೇಕ ಪ್ರಕಾರದ ರೋಗಗಳು ಉಂಟಾಗುತ್ತವೆ. ಆದ್ದರಿಂದ ಅಹಿಂಸಾ ಧರ್ಮದ ಪಾಲನೆ ಮಾಡುವುದರೊಟ್ಟಿಗೆ ಆರೋಗ್ಯ ಲಾಭದ ದೃಷ್ಟಿಯಿಂದಲೂ ರಾತ್ರಿ ಭೋಜನ ತ್ಯಾಗ ಮಾಡಬೇಕು. ಅರ್ಥ ಆಯ್ತಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ. ಹಗಲಿನಲ್ಲಿ ಸೂರ್ಯನ ಕಿರಣಗಳು ಯಾವಾಗಲೂ ಇರೋದು, ಇನ್ನು ಮೋಡಾಗಿದ್ರೂ ಕೂಡ ಸೂರ್ಯನ ಕಿರಣಗಳಂತೂ ವಾತಾವರಣದಲ್ಲಿ ಇದ್ದೇ ಇರ್ತವೆ. ಆ ಕಿರಣಗಳಲ್ಲಿ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಅಲ್ಟ್ರಾವಯೊಲೆಟ್ ಕಿರಣಗಳು ಜೀವೋತ್ಪತ್ತಿಗೆ ಬಾಧಕಿದೆ. ಅಲ್ಟ್ರಾವಯೊಲೆಟ್ ಕಿರಣಗಳು ತ್ರಸಜೀವಿಗಳ ಉತ್ಪತ್ತಿಗೆ ಅದು ಬಾಧಕ, ಹುಟ್ಟುವುದೇ ಇಲ್ಲ, ಅಂದ್ರೆ ಯೋನಿಸ್ಥಾನ ನಿರ್ಮಾಣ ಆಗುವುದೇ ಇಲ್ಲ. ಸೂರ್ಯಾಸ್ತ ನಂತರ ಆ ಕಿರಣಗಳ ಪ್ರಭಾವ ಕಡಿಮೆ ಆಯಿತು ಅಂತಂದ್ರೆ ತಕ್ಷಣ ಜೀವೋತ್ಪತ್ತಿ ಶುರು ಆಗುತ್ತೆ. ಈ ಸಾಯಂಕಾಲ ನೋಡ್ರಿ, ಹೊತ್ತು ಮುಳುಗಿದ ತಕ್ಷಣ ಎಷ್ಟು ಜೀವ ಉತ್ಪನ್ನ ಆಗ್ತವೆ? ನಿಸರ್ಗ ನಿಯಮ, ನಿಸರ್ಗದಲ್ಲಿ ಕಿರಣಗಳಲ್ಲಿ ಒಂದೊಂದು ಪ್ರಕಾರ ಶಕ್ತಿ ಇರ್ತದೆ. ಯಾವ ತರ ಕಾಯಿಸಿದ ನೀರಿನಲ್ಲಿ ಯೋನಿಸ್ಥಾನ ಇಲ್ಲ. ಅದೇ ತರ ಸೂರ್ಯಪ್ರಕಾಶದಲ್ಲಿ ಸಂಪೂರ್ಣ ವಾತಾವರಣದಲ್ಲಿ ತ್ರಸ ಜೀವಿಗಳ ಉತ್ಪತ್ತಿಗೆ ಸ್ಥಾನವೇ ಇಲ್ಲ. ಅದಕ್ಕೆ ರಾತ್ರಿ ಭೋಜನ ತ್ಯಾಗ ಮಾಡಬೇಕು. ಯಾರು ನೋಡಿದ್ರಿ? ಯಾನೋ ನೋಡಿದಾರು, ನಗಾಕದಾರು, ಹಾಸ್ಯಕರ್ಮದ ಉದಯ. ನೈಷ್ಠಿಕ ಶ್ರಾವಕರಾಗಲಿಕ್ಕೆ ಯಾವ ಯಾವ ಪದಾರ್ಥಗಳನ್ನು ನಾವು ಸೇವನೆ ಮಾಡಬಾರದು ಅನ್ನುವಂಥ ವಿಷಯ ಹೇಳಿದರು, ಮಾಡಬೇಕು ಅನ್ನುವಂಥ ವಿಷಯ ಹೇಳಲಿಲ್ಲ. ಮಾಡಬಾರದು ಅನ್ನುವಂಥ ವಿಷಯಗಳನ್ನು ಹೇಳಿದ ನಂತರ ಮಾಡಬೇಕು ಅನ್ನುವಂಥದ್ದೆಲ್ಲ ಉಳಿದೆಲ್ಲ ಮಾಡಬೇಕು, ಗೊತ್ತು ಮಾಡ್ಕೋಬೇಕು. ಅದನ್ನು ಆರು ಅವಶ್ಯಕ ಕರ್ತವ್ಯಗಳು ಮುಂದೆ ಹೋಗೋಣ. ಶ್ರಾವಕರ ಅವಶ್ಯಕ ಕರ್ತವ್ಯಗಳು ಎಷ್ಟು? ಆರು. ಯಾವುವು? ಓದಿ. ದೇವಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ. ಇವು ಆರು ಶ್ರಾವಕರ ನಿತ್ಯ ಮಾಡುವಂತಹ ಕರ್ತವ್ಯಗಳು. ನಿತ್ಯ ಮಾಡುವಂತಹ ಕರ್ತವ್ಯಗಳು. ದೇವಪೂಜೆ ನಿತ್ಯವಾಗಬೇಕು, ಗುರುಪಾಸನೆ ನಿತ್ಯ ಆಗಬೇಕು, ಸ್ವಾಧ್ಯಾಯವನ್ನು ನಿತ್ಯ ಮಾಡಬೇಕು, ಸಂಯಮವನ್ನು ನಿತ್ಯ ಪಾಲಿಸಬೇಕು, ತಪವನ್ನೂ ಕೂಡ ನಿತ್ಯ ಮಾಡಬೇಕು. ಇಚ್ಛಾ ನಿರೋಧೋ ತಪ. ಯಾವ ವಸ್ತುವಿನ ಬಗ್ಗೆ ಇಚ್ಛೆ ಇದೆ ಆ ವಸ್ತುವನ್ನು ತ್ಯಾಗ ಮಾಡುವುದೇ ಇಚ್ಛಾ ನಿರೋಧ. ಇದು ನಿತ್ಯ ನಡೆಯಬೇಕು. ದಾನ, ಚತುರ್ವಿಧ ದಾನಗಳನ್ನು ನಿತ್ಯ ಮಾಡಬೇಕು. ಆಹಾರ ದಾನ, ಉಪಕರಣ ದಾನ, ಜ್ಞಾನದಾನ. ಉಪಕರಣ ದಾನ ಅಂದರೆ ಜ್ಞಾನದಾನ, ಔಷಧಿ ದಾನ ಮತ್ತು ಅಭಯ ಅಲ್ಲ, ಆವಾಸ ದಾನ. ರತ್ನಕರಂಡಕ ಶ್ರಾವಕಾಚಾರದ ಅನುಸಾರವಾಗಿ ಆವಾಸ ದಾನ ಅಂತ ಹೇಳಬೇಕು. ಆವಾಸ ದಾನದಲ್ಲಿ ಅಭಯದಾನ ಸೇರ್ಕೊಳ್ತದೆ. ಹೇಳಿದರು ಅಭಯದಾನ ಅಥವಾ ಆವಾಸದಾನ. ದೇವಪೂಜೆ, ಮನ ವಚನ ಕಾಯಗಳಿಂದ ಜಿನೇಂದ್ರ ಭಗವಾನರ ಗುಣಗಳ ಚಿಂತನೆ ಮನನ ಮಾಡುವುದು ದೇವಪೂಜೆಯಾಗಿದೆ. ನೋಡಿ, ದೇವಪೂಜೆ ಅಂತಂದ್ರೆ ಏನು? ಮನ ವಚನ ಕಾಯಗಳಿಂದ ಜಿನೇಂದ್ರ ಭಗವಂತರ ಗುಣಗಳ ಚಿಂತನೆ ಮಾಡುವುದು ಕೂಡ ದೇವಪೂಜೆ. ಆ ಗುಣಗಳ ಮನನ, ಚಿಂತನ ಮನನ ಮಾಡುವುದು ಕೂಡ ದೇವಪೂಜೆ. ಇದು ದೇವಪೂಜೆ. ಪೂಜೆ, ಪೂಜಿಸುವುದಕ್ಕೆ ಪೂಜೆ ಅನ್ನುತ್ತಾರೆ. ಪೂಜಿಸುವುದು ಅಂದರೆ ಅನುರಾಗದಿಂದ ಆ ಗುಣಗಳನ್ನು ಸ್ತುತಿಸುವುದು, ಪ್ರಶಸ್ತ ಪರಿಣಾಮಗಳಿಂದ, ವಿಶುದ್ಧ ಪರಿಣಾಮಗಳಿಂದ ಆ ಗುಣಗಳ ಮೇಲೆ ಅನುರಾಗವನ್ನಿಟ್ಟು ಅವುಗಳ ಅಪೇಕ್ಷೆಯನ್ನು ಪಡುವುದೇ ದೇವಪೂಜೆ. ಭಗವಂತರ ಗುಣಗಳ ಸ್ಮರಣೆ ಮಾಡಿಕೊಂಡು ಅಂಥ ಗುಣಗಳ ಅಪೇಕ್ಷೆಯನ್ನಿಟ್ಟುಕೊಂಡು ಅನುರಾಗ ಇಟ್ಟುಕೊಂಡು ಸ್ತುತಿಸುವುದು, ನಮಸ್ಕರಿಸುವುದು ಮನವಚನಕಾಯಿಗಳಿಂದ, ಇದು ಇದೇ ಪೂಜೆ, ದೇವಪೂಜೆ. ಈ ಪೂಜೆಯಲ್ಲಿ ದ್ರವ್ಯ ಪೂಜೆ, ದ್ರವ್ಯಗಳ ಮೂಲಕ ದೇವಪೂಜೆಯನ್ನು ಮಾಡುವುದು ದ್ರವ್ಯ ದೇವಪೂಜೆ, ಭಾವದಿಂದ ಮಾಡುವುದಕ್ಕೆ ಭಾವದೇವ ಪೂಜೆ. ಭಾವದೇವ ಪೂಜೆ ಯಾವುದು ಶ್ರೇಷ್ಠ? ದ್ರವ್ಯ ಪೂಜೆ ಭಾವಪೂಜೆಗಾಗಿ ಇದೆ, ಅದು ಸಾಧನ, ಇದು ಸಾಧ್ಯ. ದ್ರವ್ಯ ಪೂಜೆ ಅಂದರೆ ಪರನಿಮಿತ್ತದಿಂದ ಮಾಡುವಂತಹ ಪೂಜೆ, ಪರಾವಲಂಬನಾ ಪೂರ್ವಕವಾಗಿ ಮಾಡುವಂತಹ ಪೂಜೆ ದ್ರವ್ಯ ಪೂಜೆ. ಪರಾವಲಂಬನೆ ಎರಡು ಪ್ರಕಾರದ್ದು, ಯಾವುದಾದರೂ ವಸ್ತುವನ್ನು ಸಂಗ್ರಹಿಸಿಕೊಂಡು ಮಾಡುವುದು, ಅಷ್ಟ ದ್ರವ್ಯಗಳನ್ನು ತಗೊಂಡು ಮಾಡುವುದು. ಈ ದ್ರವ್ಯಗಳನ್ನು ಸಂಗ್ರಹಿಸಿ ಅರ್ಘ್ಯ ಮಾಡಿಕೊಂಡು ಅಥವಾ ಬೇರೆ ಬೇರೆಯಾಗಿ ಏನು ಮಾಡ್ತಾರಲ್ಲ, ಇದು ಕೂಡ ದ್ರವ್ಯ ಪೂಜೆ ಮತ್ತು ಇದು ಪರಾವಲಂಬನೆ ಆಯಿತು. ಶರೀರ ಪರ ಇದೆ, ಆತ್ಮ ಸ್ವ ಇದೆ. ಆತ್ಮ ತಾನು ಯಾವ ದ್ರವ್ಯವನ್ನು ಅವಲಂಬಿಸಿದರೂ ಏನು, ಯಾವ ದ್ರವ್ಯವನ್ನು ಅವಲಂಬನೆ ಮಾಡಿಕೊಂಡರೂ ಏನು, ಎಲ್ಲ ಒಂದೇ. ಶರೀರ ಆಗಲಿ ಅಥವಾ ಪರವಸ್ತುಗಳಾಗಲಿ, ಒಟ್ಟಿನಲ್ಲಿ ಅವಲಂಬನೆ ಮಾಡುವುದು ದ್ರವ್ಯ ಪೂಜೆ. ಒಂದು ಶಾಸ್ತ್ರದಲ್ಲಿ ದ್ರವ್ಯ ಪೂಜೆಯ ಅನೇಕ ಅರ್ಥಗಳನ್ನು ಮಾಡಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ಭಾವಪೂಜೆಯನ್ನು ಮಾಡ್ತೀವಿ ನಾವು. ಭಾವಪೂಜೆಯನ್ನು, ನಿಜವಾದ ಭಾವಪೂಜೆ ಯಾವುದು ಅಂತಂದರೆ, ನಾವು ನಮ್ಮ ಆತ್ಮಚಿಂತನೆಯನ್ನು ಮಾಡಿಕೊಳ್ಳುವುದು, ಇದು ನಿಜವಾದ ಭಾವಪೂಜೆ. ಇದು ಭಾವಪೂಜೆ. ಇನ್ನು ನಾವು ನಮ್ಮ ಆತ್ಮಚಿಂತನೆಯನ್ನು ಮಾಡಿಕೊಳ್ಳದೆ ನಮ್ಮ ಆತ್ಮಚಿಂತನೆಯ ಕಡೆಗೆ ಹೊರಳುವುದಕ್ಕಾಗಿ, ನಮ್ಮ ಆತ್ಮಚಿಂತನೆಯ ಸಿದ್ಧಿಗಾಗಿ ಮೊದಲು ಭಗವಂತರ ಗುಣ ಆತ್ಮಗುಣಗಳ ಚಿಂತನೆಯನ್ನು ಮಾಡುವುದು, ದೇವಶಾಸ್ತ್ರ ಗುರುಗಳ ಚಿಂತನೆಯನ್ನು ಮಾಡುವುದು, ಪಂಚಪರಮೇಷ್ಠಿಗಳ ಗುಣಗಳ ಚಿಂತನೆಯನ್ನು ಮಾಡುವುದು, ಇದು ದ್ರವ್ಯ ಪೂಜೆ. ಏಕೆ? ಅದು ಪರ ಆಯ್ತಲ್ಲ, ಪರದ್ರವ್ಯದ ಚಿಂತನೆಯೇ ದ್ರವ್ಯ ಪೂಜೆ. ಸ್ವದ್ರವ್ಯನು ಪಂಚಪರಮೇಷ್ಠಿ ಅಂದ್ರೆ ಅಲ್ಲ, ಪರದ್ರವ್ಯ, ಪರಜೀವ, ಪರಚೇತನ್ ಜೀವ, ಆ ದ್ರವ್ಯದ ಅವಲಂಬನೆಯನ್ನು ಮಾಡುವುದು ದ್ರವ್ಯ ಪೂಜೆ. ಭಗವಂತರ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ದ್ರವ್ಯ ಪೂಜೆಯನ್ನು ಮಾಡ್ತಾ ಇದ್ದೇವೆ, ಭಾವಪೂಜೆ ಅಲ್ಲ. ಆದರೆ ಭಗವಂತನ ಗುಣಗಳ ಚಿಂತನೆಗಾಗಿ ಪರದ್ರವ್ಯಗಳನ್ನು ತಗೊಂಡು ಅರ್ಪಣೆ ಮಾಡ್ತಾ ಭಗವಂತನ ಗುಣಗಳನ್ನು ಸ್ಮರಣೆ ಮಾಡುವುದು, ಇದಕ್ಕೆ ಭಾವಪೂಜೆ ಅಂತ ಹೇಳುವುದು ಇದು ಸಾಮಾನ್ಯ ಕಥನ. ವಿಶೇಷವಾಗಿ ನೋಡಿತು ಅಂತಂದರೆ ಭಗವಂತರ ಗುಣಗಳ ಅವಲಂಬನೆಯೂ ಕೂಡ ದ್ರವ್ಯ ಪೂಜೆ ಇದೆ. ಪರದ್ರವ್ಯದ ಅವಲಂಬನೆಯೇ ದ್ರವ್ಯ ಪೂಜೆ, ಸ್ವದ್ರವ್ಯದ ಅವಲಂಬನೆ ಭಾವಪೂಜೆ. ತನ್ನ ಆತ್ಮಚಿಂತನೆಯಲ್ಲಿ ತೊಡಗುವುದು, ಇದು ಭಾವಪೂಜೆ. ಇನ್ನು ಕೈ ಮುಗಿಯುವಾಗ ಇದು ಕೂಡ ದ್ರವ್ಯ ಪೂಜೆ. ಪರದ್ರವ್ಯದ ಪೂಜೆಗಾಗಿ ಪರದ್ರವ್ಯವನ್ನು ಅವಲಂಬಿಸಿ, ಶರೀರ ಪರದ್ರವ್ಯ, ಇವುಗಳನ್ನು ಜೋಡಿಸುವುದು. ಒಳಗೆ ಆತ್ಮ ಜೋಡಿಸ್ಕೊಳ್ತಾ ಇದ್ದಾನೆ, ಜೋಡಿಸುವುದು, ಇದು ದ್ರವ್ಯ ಪೂಜಾ ಸಾಧನ. ಪರದ್ರವ್ಯದ ಪೂಜೆಯನ್ನು ಮಾಡುವಂತ ಇದು ಸಾಧನ. ಪರದ್ರವ್ಯದ ಮೂಲಕ ಪರದ್ರವ್ಯವನ್ನು ಪೂಜಿಸುವುದು, ಹೇಗೆ ಅಕ್ಷತದ ಮೂಲಕ ಭಗವಂತರನ್ನು ಪೂಜಿಸುವುದು, ಪರದ್ರವ್ಯವನ್ನು ಪೂಜಿಸುವುದು. ಇದು ದ್ರವ್ಯ, ಅದು ದ್ರವ್ಯ, ಎರಡೂ ಪರ. ಅದ ಪರರ ಪೂಜೆಯ ಸಾಧನ ಅಕ್ಷತ, ಜಲಗಂಧ ಅಕ್ಷತ, ಇದು ಸಾಧನ, ಅದು ಸಾಧ್ಯ. ಏನು ಇದು ಅದು, ಅದರ ಸಾಧನೆ ಇದು, ಅದು ಸಾಧ್ಯ. ಇನ್ನು ಅದು ಸಾಧನ, ಆತ್ಮಚಿಂತನೆ ಸಾಧ್ಯ. ಕೊನೆಗೆ ಎಲ್ಲಿ ಬರೋದಿದೆ? ಆತ್ಮನ ಕಡೆಗೆ ಬರೋದಿದೆಯಲ್ಲ. ಭಗವಂತರ ಗುಣಗಳನ್ನು ಪೂಜಿಸಿದ್ರೇನು, ಸ್ತುತಿಸಿದ್ರೇನು, ನಮಸ್ಕಾರ ಮಾಡಿದ್ರೇನು, ಟೋಟಲ್ ಅದರ ಫಲ ಏನು? ಆತ್ಮಚಿಂತನೆ. ಮರಳಿ ನಾವು ನಮ್ಮ ಕಡೆಗೆ ಬರೋದಿದೆ, ಅದಕ್ಕಾಗಿ ಪೂಜೆ ಮಾಡ್ತಾ ಇದ್ದೀವಿ. ಆತ್ಮಚಿಂತನೆ ಇದು ನಿಜವಾಗಲೂ ಭಾವಪೂಜೆ. ದ್ರವ್ಯ ಪೂಜಾ ಮುಖಾಂತರ ಭಾವಪೂಜೆ ಪೂಜೆಯ ಕಡೆಗೆ ಹೊರಳೋದಿದೆ, ಅದು ಭಾವಪೂಜೆ, ಆತ್ಮಚಿಂತನೆ. ಅದಕ್ಕಾಗಿ ಏನು ಹೇಳ್ತಾರೆ ಅಂತಂದರೆ, ಭಾವಪೂಜೆಯ ಸಾಧನ ದ್ರವ್ಯ ಪೂಜೆ, ಮತ್ತು ದ್ರವ್ಯ ಪೂಜೆ ಸಾಧನ ಇರುವುದರಿಂದ ಭಾವಪೂಜೆಯ ಸಿದ್ಧಿ ಆಯಿತು ಅಂತಂದರೆ ದ್ರವ್ಯ ಪೂಜೆ ಬೇಕಾಗಿಲ್ಲ. ಉದಾಹರಣೆಗೆ, ಮುನಿಗಳು ಭಾವಪೂಜೆಯನ್ನೂ ಮಾಡುತ್ತಾರೆ, ದ್ರವ್ಯ ಪೂಜೆಯನ್ನೂ ಮಾಡುತ್ತಾರೆ. ಯಾವ ರೀತಿಯಲ್ಲಿ? ಶರೀರದಿಂದ ಕೈ ಜೋಡಿಸುವುದು, ನಮಸ್ಕಾರ, ತಲೆ ಬಾಗಿಸುವುದು, ನಮಸ್ಕಾರ, ಇದನ್ನು ಅವಲಂಬನೆ ಮಾಡಿತು, ಕೈಗಳ ಅವಲಂಬನೆಯನ್ನು ಮಾಡಿಕೊಂಡಿತ್ತು. ಆಮೇಲೆ ಪಂಚಪರಮೇಶ್ವರ ಗುಣಗಳ ಸ್ಮರಣೆಯನ್ನು ಮಾಡಿತು, ಇದು ಕೂಡ ದ್ರವ್ಯ ಪೂಜೆ. ನಮಸ್ಕಾರ ಮಾಡಿತು, ದ್ರವ್ಯ ಪೂಜೆ. ಇನ್ನಿಷ್ಟೆಲ್ಲ ಮಾಡಿದ ನಂತರ ಭಗವಂತರ ಗುಣಗಳು ಯಾವ ಥರ ಇವೆ, ಅದೇ ಥರ ನನ್ನ ಆತ್ಮನಲ್ಲೂ ಕೂಡ ಗುಣಗಳಿವೆ ಅನ್ನುವುದನ್ನು ಚಿಂತನೆ ಮಾಡಿಕೊಂಡು ಭಗವಂತರ ಗುಣಗಳ ಪೂಜೆಯನ್ನು ಸ್ಮರಣೆಯ ನಂತರ ನಮ್ಮ ಆತ್ಮಗುಣಗಳನ್ನು ಚಿಂತಿಸಿಕೊಳ್ಳುವುದು, ಇದು ಭಾವಪೂಜೆ. ನಮ್ಮನ್ನು ನಾವು ಚಿಂತನೆ ಮಾಡಿಕೊಳ್ಳುವುದು, ಇದೆಲ್ಲ ಸಾಧನ ಆಯಿತು. ಭಗವಂತರಿಗಾಗಿ ದ್ರವ್ಯ ತತ್ತು, ಭಗವಂತರ ಗುಣಗಳಿಗೆ ಅರ್ಪಣೆ ಮಾಡಿತು, ಗುಣಗಳು ನನ್ನ ಆತ್ಮನಲ್ಲಿಯೂ ಕೂಡ ಪ್ರಕಟವಾಗಲಿ ಅಂತ ಹೇಳಿತು, ನಮಸ್ಕಾರ ಮಾಡಿತು, ಅಭಿಷೇಕ ಮಾಡಿತು, ಗಂಧೋದಕ ತಗೋತು, ಇದೆಲ್ಲ ಏನಿದು? ದ್ರವ್ಯ ಪೂಜೆ. ಎಲ್ಲ ದ್ರವ್ಯ ಪೂಜೆಯ ಅಂಗ. ಇದನ್ನೆಲ್ಲ ಮಾಡಿದ ನಂತರ ಆತ್ಮಚಿಂತನೆ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಎಲ್ಲ ವ್ಯರ್ಥ, ಎಲ್ಲ ವ್ಯರ್ಥ. ಆತ್ಮಚಿಂತನೆ ಮಾಡಿಕೊಳ್ಳಬೇಕು. ಸಾಧನ ಪ್ರಾಪ್ತ ಆಯಿತು, ಸಾಧ್ಯ ಪ್ರಾಪ್ತವಾಗಲಿಲ್ಲ ಅಂದ್ರೆ ಭಾವಪೂಜೆ ಆಗಲಿಲ್ಲ. ಭಾವಶೂನ್ಯ ದ್ರವ್ಯ ಕ್ರಿಯೆಗಳೆಲ್ಲ ವ್ಯರ್ಥ. ಭಾವದ ಕಡೆಗೆ ಹೋಗೋದೇ ಇಲ್ಲ ಅಂತಂದಮೇಲೆ ದ್ರವ್ಯ ಅದಕ್ಕೆ ಬೇಕಾಗಿದೆ, ದ್ರವ್ಯ ಪೂಜೆ ಅದಕ್ಕೆ ಬೇಕಾಗಿದೆ. ದ್ರವ್ಯದ ನಂತರ ಭಾವ ಕಡೆಗೆ ಬರಲೇಬೇಕು, ಬಂದ್ರೇ ಸಾರ್ಥಕ. ಬರಲಿಲ್ಲ ಅಂತಂದ್ರೆ ಏನು ಉಪಯೋಗ ಇದೆ? ಸ್ವಾಧ್ಯಾಯ. ಸ್ವಾಧ್ಯಾಯದ ಹೆಸರು ನೋಡಿ, ಸ್ವ ಅಧಿ ಅಯ. ಸ್ವ ಅಂದರೆ ಆತ್ಮ, ಅಧಿ ಅಂದರೆ ನಿಕಟ ಸಮೀಪ, ಅಯ ಅಂದರೆ ಬರುವುದು. ಆತ್ಮನ ಸಮೀಪಕ್ಕೆ ಬರುವುದು ಸ್ವಾಧ್ಯಾಯ. ಅಂದರೆ ಆತ್ಮ ಗುಣಗಳ ಚಿಂತನೆಯನ್ನು ಮಾಡಿಕೊಂಡು ಆತ್ಮನಲ್ಲಿರುವುದು, ಇದು ನಿಜವಾದ ಸ್ವಾಧ್ಯಾಯ. ಸ್ವ ಅಧಿ ಅಯ. ಸ್ವ ಅಂದರೆ ಆತ್ಮ, ಅಧಿ ಅಂದರೆ ಸಮೀಪ, ಅಯ ಅಂದರೆ ಬರುವುದು. ಅಧಿ ಆತ್ಮ, ಬರುವುದು. ಸ್ವ ಆತ್ಮ, ಅಧಿ ಸಮೀಪ, ಅಯ ಬರುವುದು. ಅಯತಿ ಗಚ್ಚತಿ, ಅಯಧತು. ಅಯತಿ ಗಚ್ಚತಿ ಪರಿಣಮತಿ. ಗುರುಪಾಸನೆ. ಗುರು, ಗುರುಗಳ ಉಪಾಸನೆ, ಗುರುಪಾಸನೆ. ಗುರು ಯಾರು? ಗುರುವಿನ ಲಕ್ಷಣೇನು? ರತ್ನತ್ರಯ ಉಳ್ಳ ಗುರು, ನಿಜವಾದ ಗುರು. ಗುರುಗಳ ಉಪಾಸನೆ ಅಂತಂದ್ರೆ ಅವರನ್ನು ಪೂಜಿಸುವುದು, ಅವರನ್ನೂ ಪೂಜಿಸುವುದು. ಯಾವ ರೀತಿಯಲ್ಲಿ? ಅವರ ಗುಣಗಳ ಚಿಂತನೆಯನ್ನು ಮಾಡುವುದು, ಅವರ ಅವರಿಗೆ ಬೇಕಾಗುವಂತಹ ಅವಶ್ಯಕ ವಸ್ತುಗಳನ್ನು ಒದಗಿಸುವುದು, ಇದು ಗುರುಪಾಸನೆ. ಪಿಂಚಿ, ಕಮಂಡ್ಲು, ಶಾಸ್ತ್ರ ಇದನ್ನು ಕೊಡುವುದು ಕೂಡ ಗುರುಪಾಸನೆ. ಆಮೇಲೆ ಅವರಿಗೆ ಬೇಕಾಗುವಂತಹ ಸಂಯಮದ ಪಾಲನೆಗಾಗಿ ಆಹಾರದಾನ, ಔಷಧಿ ದಾನ, ಆವಾಸದಾನ ಇತ್ಯಾದಿಯನ್ನು ಒದಗಿಸಿಕೊಡುವುದು, ಇದೆಲ್ಲ ಗುರುಪಾಸನೆಯ ಕಾರ್ಯ. ಗುರುಪಾಸನೆ. ಸ್ವಾಧ್ಯಾಯ. ಶ್ರೀ ಜಿನೇಂದ್ರನಿಂದ ಜಿನೇಂದ್ರ ದೇವರಿಂದ ಹೇಳಲ್ಪಟ್ಟ ಗ್ರಂಥಗಳನ್ನು ಓದುವುದು, ಓದಿಸುವುದು, ಕೇಳುವುದು, ಕೇಳಿಸುವುದು, ಆಲಿಸುವುದು, ತಿಳಿಸುವುದು, ಚರ್ಚೆ ಮಾಡುವುದು ಹಾಗೂ ಅವುಗಳ ಚಿಂತನ ಮನನ ಮಾಡುವುದು, ಇದು ಸ್ವಾಧ್ಯಾಯ. ಸ್ವಾಧ್ಯಾಯದಲ್ಲಿ ಎಲ್ಲ ಬಂತು. ಕೇಳೋದು, ತಿಳಿಸೋದು, ಚರ್ಚಾ ಮಾಡೋದು, ಉಪದೇಶ ಕೇಳೋದು, ಚಿಂತನೆ ಮಾಡೋದು, ಎಲ್ಲ ಸ್ವಾಧ್ಯಾಯದೊಳಗೆ ಬರ್ತದೆ ಇದು. ಸ್ವಾಧ್ಯಾಯ. ಸ್ವಾಧ್ಯಾಯಂ ಪರಮಂ ತಪಃ ಅಂತ ಹೇಳಿದ್ದಾರೆ. ಎಲ್ಲಾ ತಪಗಳಲ್ಲಿ ಶ್ರೇಷ್ಠವಾದ ತಪ ಯಾವುದು? ಸ್ವಾಧ್ಯಾಯ. ಸ್ವಾಧ್ಯಾಯ ಮಾಡಬೇಕು. ಆ ಕೆಲಸ ಮಾಡಿದ್ರಲ್ಲ ಮನೆಯೊಳಗೆ, ಒಂದು ಕಪಾಟ್ ಮಾಡಲಿಕ್ಕೆ ಹೇಳಿತ್ತು, ಅದರೊಳಗೆ ಶಾಸ್ತ್ರ ಸಂಗ್ರಹ ಮಾಡಬೇಕು, ಜಿನ್ವಾಣಿ ಶಾಸ್ತ್ರ ಓದುವಂತಹ ಸ್ವಾಧ್ಯಾಯ ಮಾಡುವಂತಹ ಶಾಸ್ತ್ರಗಳನ್ನೆಲ್ಲ ಸಂಗ್ರಹಿಸಿ ಅಲ್ಲಿ ಇಡಬೇಕು. ನಮಸ್ಕಾರ ಮಾಡಬೇಕು ಜಿನ್ವಾಣಿಗೆ. ನಿಜವಾದ ಸರಸ್ವತಿ ಅದೇ. ಸರಸ್ವತಿ ಅಂತಂದ್ರೆ ಗೋಡೆ ಮೇಲೆ ಒಂದು ಫೋಟೋ ಹಚ್ಚಿದ್ರೆ ಅದು ಸರಸ್ವತಿ ಅಲ್ಲ. ಸರಸ್ವತಿ ನಿಜವಾದ ಜಿನೇಂದ್ರ ಭಗವಂತರ ವಾಣಿಗೆ ಸರಸ್ವತಿ ಅಂತ ಹೇಳಿದ್ದಾರೆ. ಅದು ವಾಣಿಯಲ್ಲ, ಅದು ಸ್ತ್ರೀಯ ಆಕಾರ. ಅದಕ್ಕೆ ನಮಸ್ಕಾರ ಮಾಡಿದಾಗ ಸ್ತ್ರೀಗೆ ನಮಸ್ಕಾರ ಮಾಡಿದಂಗೆ ಭಾವ ಆಗ್ತಾವಲ್ಲ. ಜಿನೇಂದ್ರ ಭಗವಂತರ ಉಪದೇಶಕ್ಕೆ, ವಾಣಿಗೆ, ಅವರ ವಚನವು ಸಮುದಾಯಕ್ಕೆ ನಮಸ್ಕಾರ ಮಾಡಿದ ಹಾಗೆ ಆಗ್ತದೆ. ಅದನ್ನು ನೋಡಿದ ನಂತರ ಎಂತ ಭಾವ ಆಗ್ತಾವ ಗೊತ್ತ? ಸರಸ್ವತಿ ನಮಗೆ ಈ ಸರಸ್ವತಿ ಬುದ್ಧಿ ಕೊಡಲಿ ಅಂತ. ಸರಸ್ವತಿ ಏನು ಬುದ್ಧಿ ಕೊಡ್ತಾಳು? ಸ್ವಾಧ್ಯಾಯದಿಂದ ಬುದ್ಧಿ ಹಚ್ಚೋದಿದೆ. ಸ್ವಾಧ್ಯಾಯ ಮಾಡಲಿಲ್ಲ ಮತ್ತು ಆ ಫೋಟೋಗೆ ನಮಸ್ಕಾರ ಮಾಡಿ ಸರಸ್ವತಿ ಬುದ್ಧಿ ಕೊಡು, ಬುದ್ಧಿ ಕೊಡು ಅಂತಂದ್ರೆ ಸರಸ್ವತಿ ಅಂತಾರೆ, ಏನು ಬುದ್ಧಿ ಇಲ್ಲ ನಾವು ಇದು ಸ್ವಾಧ್ಯಾಯ ಮಾಡಲ್ಲ, ಬುದ್ಧಿ ನಾನು ಹೆಂಗೆ ಕೊಡಲಿ? ಬುದ್ಧಿ ಅಂದರೆ ಜ್ಞಾನ. ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂತಹ ಸಾಧನ ಸ್ವಾಧ್ಯಾಯ. ಯಾವುದರ ಸ್ವಾಧ್ಯಾಯ? ಜಿನೇಂದ್ರ ಭಗವಂತನಿಂದ ಹೇಳಲ್ಪಟ್ಟಿರತಕ್ಕಂತಹ ತತ್ವ ವಿಷಯಗಳ ಸ್ವಾಧ್ಯಾಯ. ಅವುಗಳನ್ನು ಓದಬೇಕು, ಚಿಂತನೆ ಮಾಡಬೇಕು. ಚೌವಿಷ್ಠಾನ ಕೇಳ್ಕೋದಿರಿ ಬೆಳಿಗ್ಗೆ, ಎಷ್ಟು ಚೆನ್ನಾಗಿದೆ ಕೆಲಸ, ಕ್ಲಾಸ್ ನಡೆದಿದೆ, ಅದರದ್ದೆಲ್ಲ ಜ್ಞಾನ ಆಗಬೇಕು ಬೇಡ, ಇದು ಎಲ್ಲ ಸ್ವಾಧ್ಯಾಯ. ಇದು ಇನ್ನು ಅದನ್ನೆಲ್ಲ ತುಂಬಿ ಕ್ಯಾಸೆಟ್ ಮಾಡ್ತಾ ಇದ್ದಾರೆ ಡೈಲಿ. ಅದನ್ನು ಹಚ್ಚೋದು, ಕೇಳೋದು, ಚೌವಿಷ್ಠಾನ ಬಾರಿ ಬಾರಿಗೆ ರಿಪೀಟ್ ಮಾಡಿ ಕೇಳ್ರಿ ಅಂತಂದ್ರೆ ಎಲ್ಲ ಗಚ್ಚಿ ಆಗ್ತದೆ. ಚೌವಿಷ್ಠಾನ ಹಚ್ಚಕ್ಕೆ ಬರಬೇಕು ನೋಡು. 24 ಸ್ಥಾನಗಳನ್ನು, ಅವು ಎಷ್ಟು? 72 ಕೋಷ್ಟಕ್ಕಿವೆ. 72 ಕೋಷ್ಟಗಳಲ್ಲಿ ಸರಿಯಾಗಿ ಹಚ್ಚಲಿಕ್ಕೆ ಬರಬೇಕು. ಆ ಥರ ತಯಾರು ಮಾಡಿಕೊಳ್ಳಿ ಅದನ್ನು. ಅದರದ್ದು ಬೇಸಿಕ್ ತಯಾರು ಮಾಡಲಿಕ್ಕೆ 3 ತಿಂಗಳು ಹಿಡೀತು. ಇನ್ನು ಹಚ್ಚಬಹುದು, ಯಾಕೆಂದ್ರೆ 3 ತಿಂಗಳು ಕೇಳಿದ್ದೇನು ಕಡಿಮೆ ಇರಲದು. ಅದೆಲ್ಲ ಸಂಸ್ಕಾರ ಬಿದ್ದಿರ್ತದೆ ಕೇಳಿ ಕೇಳಿ ಕೇಳಿ. ಇನ್ನು ಕಷಾಯಗಳು ಏನು ಎಂತು ಅನ್ನುವಂಥದ್ದು ಸಾಕಷ್ಟು ಗೊತ್ತಾಗಿದೆ. ಗುರುಪಾಸನೆ. ಮೋಕ್ಷ ಮಾರ್ಗದ ಸಾಧಕ ಗುರುಗಳ ಉಪದೇಶ ಕೇಳುವುದು, ಭಕ್ತಿಯಿಂದ ಅವರ ಸೇವೆ ಮಾಡುವುದು ಗುರುಪಾಸನೆಯು. ಶ್ರೀ ಜಿನೇಂದ್ರ ಭಗವಂತನಿಂದ ಹೇಳಲ್ಪಟ್ಟ ಗ್ರಂಥಗಳನ್ನು ಓದುವುದು, ಓದಿಸುವುದು, ಕೇಳುವುದು, ಕೇಳಿಸುವುದು, ಚಿಂತನೆ ಮಾಡುವುದು, ಮನನೆ ಮಾಡುವುದು, ಚರ್ಚೆ ಮಾಡುವುದು, ಇದೆಲ್ಲ ಸ್ವಾಧ್ಯಾಯ. ಇನ್ನು ಸಂಯಮ, ತನ್ನ ಮನಸ್ಸು ಹಾಗೂ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿರಿಸಿಕೊಳ್ಳುವುದು ಸಂಯಮ. ಇನ್ನೊಂದು ಬಿಟ್ಟು ಹೋಯ್ತಿತ್ರೊಳಗೆ ಏನು? ಸಂಯಮಕ್ಕೆ ಎರಡು ಅಂಗಿದೆಯಲ್ಲ, ಪ್ರಾಣಿ ಸಂಯಮ, ಇಂದ್ರಿಯ ಸಂಯಮ. ಒಂದನ್ನೇ ಹೇಳಿದ್ರು ಇದರೊಳಗೆ, ತನ್ನ ಮನಸ್ಸನ್ನು ಹಾಗೂ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳುವುದು ಹಾಗೂ ಪ್ರಾಣಿಗಳ ರಕ್ಷಣೆಯನ್ನು ಮಾಡುವುದು, ಜೀವದಯೆಯನ್ನು ಮಾಡುವುದು, ಇದು ಪ್ರಾಣಿ ಸಂಯಮ. ಇದು ಸಂಯಮ ಟೋಟಲ್, ಇದು ಸಂಯಮ. ತಪ, ತನ್ನ ಇಚ್ಛೆಗಳನ್ನು ನಿರೋಧಿಸುವುದು ತಪ. ಇಚ್ಛಾ ನಿರೋಧ ತಪ. ಯಾವ ವಸ್ತುವಿನ ಮೇಲೆ ಇಚ್ಛಾ ಜಾಸ್ತಿ ಇರುತ್ತದೆ ಅದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡುವುದೇ ತಪ. ಪದೇ ಪದೇಗೂ ಇದು ಜಾರಿ ಇರಬೇಕು. ಕೂತ್ಕೊಂಡಾಗ ಯಾವುದರ ಒಂದು ನೆನಪಿಗೆ ಬಂದ ಬರ್ತೈತಿ, ಆಮೇಲೆ ನೆನಪಿಗೆ ಬಂದ ತಕ್ಷಣ ಅದರ ಬಗ್ಗೆ ಆಸಕ್ತಿ ಮೂಡಿ ಬಂದು ಅದನ್ನು ಮಾಡಬೇಕು ಅನ್ನುವಂಥ ಇಚ್ಛೆ ಬರ್ತದೆ, ಆ ಇಚ್ಛೆಯನ್ನು ತಡೆಗಟ್ಟೋದು, ಇದೇ ತಪ. ಏನು ಖಾಲಿ ಕೂತ್ಕೊಂಡಾಗ ನೆನಪಿಗೆ ಬಂತು, ಏನು ನಿನ್ನೆ ಸೋಮವಾರ ಹುಣಸೇಕಾಯಿ ತಗೊಂಡು ಬಂದಿದ್ದು ಅಲ್ಲ, ಏನ್ ಮಾಡುದು, ಅಳೋಳಿ ಬಳೋಳಿ ಮಾಡುನೇನ, ಏನಾದರೂ ಒಂದು ನೆನಪು ಬಂದು. ಇದು ಯಾರಿಗೆ ನೆನಪು ಬಂತು, ಮನಸ್ಸಿಗೆ. ಆಮೇಲೆ ಅದು ಯಾವ ಇಂದ್ರಿಯ ವಿಷಯ, ರಸನೇಂದ್ರಿಯ ವಿಷಯ. ಅಂದ್ರೆ ರಸನೇಂದ್ರಿಯ ವಿಷಯ ಏನು ಹೇಳ್ತದೆ, ಹಾ ಇದನ್ನು ಮಾಡು ಇದನ್ನು ಕೊಡು ಅಂತದೆ ಅಂತದೆ. ಮನಸ್ಸಿಗೆ ನೆನಪು ಬಂತು, ಮನಸ್ಸು ಚಂಚಲಾಯಿತು. ಯಾವ ವಸ್ತು ಮನಸ್ಸು ಬೇಕಂತದೆಯಲ್ಲ ಆವಾಗ ಅದನ್ನು ನಿರೋಧಿಸೋದು, ಕಂಟ್ರೋಲ್ ಮಾಡೋದು. ಯಾವುದನ್ನು ಅಪೇಕ್ಷೆ ಪಡ್ತದೆ ಅದನ್ನು ಕೊಡೋದಿಲ್ಲ ಅಷ್ಟೆ. ಏನನ್ನೋದು, ನಾನೇನು ಕೊಡಲು ಹೋಗನ್ನೋದು. ಆತ್ಮ, ಮನಸ್ಸು ಮತ್ತು ಇಂದ್ರಿಯ. ಆತ್ಮನ ಪಕ್ಷ ಬೇರೆ, ಮನಸ್ಸಿನ ಪಕ್ಷ ಬೇರೆ, ಇಂದ್ರಿಯಗಳ ಪಕ್ಷ ಬೇರೆ. ಮನಸ್ಸು ಕೊಡಲಿಕ್ಕೆ ತಯಾರಾಯಿತು ಅಂತಂದ್ರೆ ಇಂದ್ರಿಯಗಳು ಸೇವನೆ ಮಾಡ್ತವೆ. ಆತ್ಮ ಏನ್ ಮಾಡ್ತದೆ, ನಾನು ಒಂದ್ ಕಡೆಗೆ ಅಂತದೆ ಅದು ನಾನು ಸೈಮಿ ಆಗಬೇಕು, ಇಚ್ಛೆಯನ್ನು ನಿರೋಧ ಮಾಡಬೇಕು, ತಪ ಮಾಡಬೇಕು, ಅಪೇಕ್ಷೆ ಇರ್ತದೆ ಆತ್ಮನಿಗೆ, ಉದ್ದೇಶ, ಒಂದು ಲಕ್ಷ್ಯ ಇರ್ತದೆ. ಏನಾದರೂ ಸ್ವಲ್ಪ ಒಳ್ಳೆಯದನ್ನು ಮಾಡಬೇಕು, ಧರ್ಮ ಮಾಡಬೇಕು. ಆದರೆ ಮನಸ್ಸೇನಂತದೆ, ಅನ್ನಿನ್ನೆ ಹುಣಸಿಕಾಯಿ ಯಾಕೆ ತಂದಿಟ್ಟಿದಿ, ಅಳೋಳಿ ಬಳೋಳಿ ಮಾಡಿಕೊಡಲ್ಲ ಮನಸ್ಸಂತದೆ. ಮನಸ್ಸಿನ ಪಕ್ಷ ಸಂಸಾರ ಪಕ್ಷ, ಅದಕ್ಕಾಗಿ ಮನಸ್ಸನ್ನು ಗೆಲ್ಲಬೇಕು ಅಂತ ಹೇಳಿದರು. ಮನಸ್ಸನ್ನು ಗೆಲ್ಲಬೇಕು ಅಂತಂದ್ರೆ ಮನಸ್ಸಿನಲ್ಲಿ ಉತ್ಪನ್ನವಾಗತಕ್ಕಂಥ ಇಚ್ಛೆಯನ್ನು ನಿರೋಧಿಸಬೇಕು. ಇಚ್ಛಾ ನಿರೋಧ ಆಯಿತು ಅಂತಂದ್ರೆ ಮುಗೀತು, ಮನಸ್ಸು ಹತೋಟಿಯಲ್ಲಿದೆ, ಆಮೇಲೆ ಇಂದ್ರಿಯಗಳು ವಶದಲ್ಲಿ ಇದ್ದಂತೆ. ತಪ, ದಾನ, ಮೋಕ್ಷ ಮಾರ್ಗದ ಸಾಧನೆಯಲ್ಲಿ ನಿರತರಾದ ಜೀವಗಳಿಗೆ ತನ್ನ ಮತ್ತು ಪರರ ಕಲ್ಯಾಣದ ಭಾವನೆಯಿಂದ ಯೋಗ್ಯ ದ್ರವ್ಯದ ತ್ಯಾಗವು ದಾನವೆನಿಸಿಕೊಳ್ಳುತ್ತದೆ. ದಾನಕ್ಕೆ ನಾಲ್ಕು ಭೇದಗಳು: ಆಹಾರದಾನ, ಉಪಕರಣದಾನ, ಜ್ಞಾನದಾನ, ಔಷಧಿ ದಾನ, ಅಭಯದಾನ, ಆವಾಸದಾನ. ದಾನ ಮೋಕ್ಷ ಮಾರ್ಗದ ಸಾಧನೆಯಲ್ಲಿ ನಿರತರಾದ ಜೀವಿಗಳಿಗೆ ತನ್ನ ಮತ್ತು ಪರರ ಕಲ್ಯಾಣದ ಭಾವನೆಯಿಂದ ಯೋಗ್ಯವಾದ ದ್ರವ್ಯತೆಯಾಗವು ದಾನವೆನಿಸುತ್ತದೆ. ದಾನದ ಸ್ವರೂಪ ನೋಡ್ರಿ ಹೇಗಿದೆ. ತತ್ವಾರ ಸೂತ್ರದಲ್ಲೂ ಬಂದಿದೆಯಲ್ಲ, ಸ್ವಶಾತಿ ಸರ್ವೋದಾನಂ, ಸ್ವಶಾತಿ ಸರ್ವೋದಾನಂ ಅನುಗ್ರಹಾರ್ಥಂ, ಸ್ವಶಾತಿ ಸರ್ವೋದಾನಂ ಅನುಗ್ರಹ ಉಪಕಾರಕ್ಕಾಗಿ. ಅನುಗ್ರಹ ಅಂದರೆ ಉಪಕಾರ. ಅನುಗ್ರಹಕ್ಕಾಗಿ, ಪರರ ಉಪಕಾರಕ್ಕಾಗಿ ಮತ್ತು ತನ್ನ ಉಪಕಾರಕ್ಕಾಗಿ ಸ್ವಶ್ಯ ತನ್ನ ದ್ರವ್ಯವನ್ನು, ಸ್ವಶ್ಯ ಅಂದರೆ ತನ್ನ ದ್ರವ್ಯ, ತನ್ನ ದ್ರವ್ಯವನ್ನು ತ್ಯಾಗ ಮಾಡುವುದಕ್ಕೆ ಸ್ವಶ್ಯ ಅತಿಸರ್ಗ, ಅತಿಸರ್ಗ ಅಂದರೆ ತ್ಯಾಗ, ಅನುಗ್ರಹಾರ್ಥಂ ಸ್ವಶ ಅತಿಸರ್ಗೋದಾನಂ, ನಿಜ ಪದಾರ್ಥಗಳನ್ನು ಅಂದರೆ ತನ್ನದೇ ಆಗಿರತಕ್ಕಂಥ ಪದಾರ್ಥಗಳನ್ನು ತ್ಯಾಗ ಮಾಡುವುದು ಇದು ದಾನವೆನಿಸುತ್ತದೆ. ದಾನ ವಸ್ತು ಯಾರ್ದಿರಬೇಕು? ಯಾರ್ದಿರಬೇಕು? ಅದು ಕೊಡುವಾಗ ಸ್ವದಿರಬೇಕು, ತಂದಿರಬೇಕು, ತನ್ನದೇ ಆಗಿರತಕ್ಕಂಥದ್ದು, ತನ್ನ ಸ್ವಾಮ್ಯತ್ವದ್ದಿರಬೇಕು. ಏನು ಪರರದ್ದಿರಬೇಕು? ಪರರ ದ್ರವ್ಯವನ್ನು ದಾನದಲ್ಲಿ ಕೊಡುವುದಕ್ಕಾಗಿ ಹೋಗಬಹುದೇನು? ಅದ ಚೌಕದಾಗ ಹೋಗೋ ನಡ್ರಿ, ಮತ್ತೆ ಅಲ್ಲಿ ಜರ ಏನ್ರ ಕೊಟ್ಟ ಮಡಿ ಅಷ್ಟು ಉಟ್ಕೊಂಡು ಹೋಗೋದ? ಅವ್ರದ್ದು ಪದಾರ್ಥ ತಗೊಳ್ಳೋದ? ಅವ್ರ ತಗೊಳ್ಳೋದು, ಸುಪಾತ್ರಿ ಕೊಡೋದು, ಹೋಗಿಬಿಡೋದು, ಇದು ದಾನ ಆಯ್ತು ಇಲ್ಲ. ವಸ್ತು ಯಾರ್ದಾಗಿರ್ಬೇಕು? ಸ್ವಂತದಾಗಿರ್ಬೇಕು. ಎಂಥದಾಗಿರ್ಬೇಕು? ಶುದ್ಧವಾಗಿರ್ಬೇಕು. ಮತ್ತೆ ಯಾವ ತರ ಇರಬೇಕು? ಅದು ಸಂಯಮದ ವೃದ್ಧಿಗಾಗಿ ಕಾರಣವಾಗಿರಬೇಕು, ಯೋಗ್ಯವಾಗಿರಬೇಕು. ಅಂಥ ವಸ್ತುಗಳ ತ್ಯಾಗ ಅಥವಾ ದಾನ, ಇದಕ್ಕೇನಂತಾರೆ? ಸ್ವಶ ಅನುಗ್ರಹಾರ್ಥಂ ಸ್ವಶಾತಿ ಸರ್ಗೋ ದಾನಂ. ತನ್ನ ಉಪಕಾರಕ್ಕಾಗಿ ಮತ್ತು ಪರರ ಉಪಕಾರಕ್ಕಾಗಿ ಎರಡೂ ಲಕ್ಷ ಇರಬೇಕು. ನನ್ನ ವಸ್ತು ಸತ್ಪಾತ್ರರಲ್ಲಿ ಹೋಯಿತು ಅಂತಂದರೆ ನನ್ನ ಉಪಕಾರವೂ ಆಯಿತು ಮತ್ತು ಪರರ ಉಪಕಾರವೂ ಆಯಿತು, ಧರ್ಮದ ರಕ್ಷಣೆಯೂ ಆಯಿತು, ತೀರ್ಥ ರಕ್ಷಣೆ ಆಯಿತು. ಸಂಯಮ ತೀರ್ಥದ ರಕ್ಷಣೆಯನ್ನ ಯಾರು ಮಾಡುತ್ತಾರೆ? ಇಬ್ಬರು, ಮುನಿಗಳು ಮತ್ತು ಶ್ರಾವಕರು. ತೀರ್ಥ ಅಂದರೆ ಏನು? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಇದು ತೀರ್ಥ. ತೀರ್ಥ ಇದನ್ನು ಧಾರಣೆ ಮಾಡುವವರು ತೀರ್ಥರು. ಧರ್ಮ ಬದುಕಿದೆ, ಧಾರಣೆ ಮಾಡುವವರಲ್ಲಿ ಬದುಕಿದೆ. ಆದರೆ ಅದು ಮುಂದುವರಿಯಬೇಕು, ಅದು ಸುರಕ್ಷಿತವಾಗಿ ಉಳಿಯಬೇಕು, ಅದರಿಂದ ಜಗತ್ತಿಗೆ ಲಾಭವಾಗಬೇಕು, ಸ್ವಪರ ಲಾಭ ಆಗಬೇಕು ಅನ್ನೋ ಉದ್ದೇಶದಿಂದ ಆಹಾರ ದಾನ ಮಾಡಿತು ಅಂತಂದ್ರೆ ತೀರ್ಥ ಮುಂದುವರಿಯಿತು. ಆಹಾರ ದಾನ ಮಾಡಲಿಲ್ಲ ಅಂತಂದ್ರೆ ತೀರ್ಥ ಮುಂದುವರಿಯಲಿಲ್ಲ, ಅಲ್ಲೇ ನಿಂತ್ಕೊಳ್ತದೆ ಗಾಡಿ, ಒಂದು ಗಾಲಿ ತೆಗೆದಂಗ. ರಥದ ಎರಡು ಚಕ್ರಗಳು, ಒಂದು ಚಕ್ರ ತೆಗೆದು ಹಾಕಿತು ಅಂತಂದ್ರೆ ಹೋಗಬಹುದು ಮುಂದೆ. ಅದಕ್ಕಾಗಿ ದಾನ ಮತ್ತು ರತ್ನತ್ರಯ ಇವು ಎರಡೂ ಅನಾದಿ ಇವೆ. ಶ್ರಾವಕರು ಅನಾದಿ ಇದ್ದಾರೆ ಮತ್ತು ರತ್ನತ್ರಯವನ್ನು ಧಾರಣೆ ಮಾಡತಕ್ಕಂಥ ಮುನಿಗಳು ಅನಾದಿ ಕಾಲದಿಂದ ಇದ್ದಾರೆ. ಇವೆರಡೂ ಕೂಡಿಕೊಂಡು ಬಂದಿವೆ. ಇದರೊಳಗೆ ಒಂದು ಲೋಪ ಆಯಿತು ಅಂತಂದ್ರೆ ಒಂದು ಚಕ್ರ ಹೋಯಿತು. ದಾನ ಕೊಡುವವರಿದ್ದಾರೆ ಆದರೆ ಮುನಿಗಳಿಲ್ಲ ಅಂತಂದ್ರೆ ಧರ್ಮ ನಡೆಯಿಲ್ಲ. ಮುನಿಗಳಿದ್ದಾರೆ ಮತ್ತು ದಾನ ಕೊಡುವವರಿಲ್ಲ ಅಂತಂದ್ರೆ ಧರ್ಮ ನಡೆಯಿಲ್ಲ. ಎರಡು ರತ್ನತ್ರಯವೂ ಬೇಕು, ಅದನ್ನು ಧಾರಣೆ ಮಾಡುವಂತವರು ಬೇಕು, ಅದನ್ನು ರಕ್ಷಣೆ ಮಾಡುವಂತವರು ಬೇಕು. ದಾನ ತೀರ್ಥ ಪ್ರವರ್ತಕ ಯಾರು? ಈ ಯುಗದ ಮೊದಲನೆಯ ತೀರ್ಥ ಪ್ರವರ್ತಕ ಯಾರು? ದಾನ ತೀರ್ಥ ಪ್ರವರ್ತಕ ಅವರು ತೀರ್ಥಂಕರರು, ಶ್ರೇಯಾಂಸ ರಾಜ. ಈ ಯುಗದ ಅಪೇಕ್ಷೆಯಿಂದ ಆ ಉಸರ್ಪಿನಿಯಲ್ಲಿ ತೀರ್ಥಂಕರು, ಮೊಟ್ಟ ಮೊದಲನೇ ತೀರ್ಥಂಕರು ಹುಟ್ಟಿದಾಗ, ತೀರ್ಥಂಕರರು ಹುಟ್ಟಿದಾಗ ದೀಕ್ಷಾ ತಕ್ಕೊಂಡ ನಂತರ ರತ್ನತ್ರಯಧಾರಿಗಳಾದರು. ಈ ರತ್ನತ್ರಯಕ್ಕೆ ಉಪಕಾರ ಮಾಡುವಂತಹ ಭಾವ ಮೊಟ್ಟ ಮೊದಲು ಯಾರಿಗೆ ಬಂತು? ರಾಜ ಶ್ರೇಯಾಂಸನಿಗೆ. ರಾಜ ಶ್ರೇಯಾಂಸ ದಾನ ತೀರ್ಥದ ಪ್ರವರ್ತಕ ಮತ್ತು ಆದಿನಾಥ ಭಗವಂತರು ಧರ್ಮ ತೀರ್ಥದ ಪ್ರವರ್ತಕರು. ದಾನ ತೀರ್ಥ, ಧರ್ಮ ತೀರ್ಥ, ಎರಡಕ್ಕೂ ತೀರ್ಥ ಅಂತ ಹೇಳಿದ್ದಾರೆ. ಅದು ತೀರ್ಥ. ತೀರ್ಥದ ರಕ್ಷಣೆಗಾಗಿ ಇರುವಂತಹ ದಾನವೂ ಕೂಡ ತೀರ್ಥ ಅಂತ ಅನ್ನಿಸಿಕೊಂಡಿತು. ಅದು ಕೂಡ ತೀರ್ಥ ಅಂತ ಅನ್ನಿಸಿಕೊಂಡಿತ್ತು. ಇಬ್ಬರೂ ತೀರ್ಥಂಕರರು. ಇವರು ಧರ್ಮ ತೀರ್ಥವನ್ನು ಮುಂದುವರಿಸ್ತಾ ಇದ್ದಾರೆ, ಅವರು ದಾನ ತೀರ್ಥವನ್ನು ಮುಂದುವರಿಸ್ತಾ ಇದ್ದಾರೆ. ದಾನ ಇಲ್ಲದೆ ಧರ್ಮ ನಡೆಯಿಲ್ಲ, ಧರ್ಮ ಇಲ್ಲದೆ ದಾನ ಆಗೋದೇ ಇಲ್ಲ. ಇಬ್ಬರೂ ತೀರ್ಥಂಕರಿದ್ದಂಗ. ಅದಕ್ಕಂತ ಹೇಳಿದ್ರು ದಾನ ಮಾಡುವಾಗಲೂ ಕೂಡ ತೀರ್ಥಂಕರ ಪ್ರಕೃತಿ ಕಟ್ಟಲಿಕ್ಕೆ ಸಾಧ್ಯ ಇದೆ. ಶ್ರೀಕೃಷ್ಣ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡ ಯಾವ ಸಮಯದಲ್ಲಿ? ದಾನ ಮಾಡುವ ಕಾಲದಲ್ಲಿ, ಔಷಧಿ ದಾನ ಮಾಡುವಂತಹ ಸಮಯದಲ್ಲಿ, ಆಹಾರ ದಾನ ಮಾಡುವಂತಹ ಸಮಯದಲ್ಲಿ. ಮುಖ್ಯವಾಗಿ ಅದರಲ್ಲಿ ಔಷಧಿ ಉದ್ದೇಶ ಏನಿತ್ತು ಅಂತಂದ್ರೆ ಮುನಿಗಳ ರೋಗ ದೂರವಾಗಲಿ, ಅವರ ರತ್ನತ್ರಯ ಸರಿಯಾಗಿ ಉಳಿಯಲಿ ಅನ್ನುವಂತಹ ಉಪಕಾರ ಪರೋಪಕಾರದ ಭಾವನೆಯಿಂದ ಔಷಧಿ ದಾನ ಮಾಡಿದ. ಆ ಒಂದು ವಿಶುದ್ಧ ಭಾವನೆಯ ಕಾರಣದಿಂದ ನೇಮಿನಾಥ್ ಭಗವಂತರ ಸಾನ್ನಿಧ್ಯದಲ್ಲಿ ಅದನ್ನು ಮಾಡಿರುವ ಕಾರಣ ತೀರ್ಥಂಕರ ಪ್ರಕೃತಿ ಕಟ್ಟಿತು. ಶ್ರೇಣಿಕನಿಗೆ ಹೇಗೆ ಕಟ್ಟಿತು? ಏನ್ ನಿಮಿತ್ತ ಆಯ್ತು? ರಾಜ ಶ್ರೇಣಿಕನಿಗೆ ದಾನದಿಂದ ಕಟ್ಟಿ, ದಾನ ಮಾಡಿರಬಹುದು, ದಾನದಿಂದ ಕಟ್ಟಿಲ್ಲ. ಹಾ, 60,000 ಪ್ರಶ್ನೆಗಳನ್ನು ಕೇಳಿದ್ದ. ಎಲ್ಲಕ್ಕಿಂತ ಇಂಟ್ರೆಸ್ಟೆಡ್ ಮೇನ್ ಸಬ್ಜೆಕ್ಟ್ ಏನಿತ್ತು ಅಂತಂದ್ರೆ ಜಿನವಾಣಿ ದ್ವಾದಶಾಂಗವನ್ನು ಬಾರಿ ಬಾರಿಗೆ ನಾನು ಕೇಳಬೇಕು. ಮಹಾವೀರ ಭಗವಂತರನ್ನು ಬಿಟ್ಟು ಅಳಗಾಡಲೇ ಇಲ್ಲ ರಾಜಶ್ರೇಣಿಕ. ಒಮ್ಮೆ ಏನು ಹೋದ ಅವರ ಸನ್ನಿಧಿಯಲ್ಲಿ ಡೈಲಿ ಹೋಗಲಿಕ್ಕೆ ಶುರು ಮಾಡಿದ. ಅಂದ್ರೆ ಏನು? ಪ್ರವಚನ ಭಕ್ತಿ ಭಾವನೆ, ಪ್ರವಚನ ಭಕ್ತಿ, ಭಗವಂತರ ಪ್ರವಚನವನ್ನು ಕೇಳುವುದರಲ್ಲಿ ಅತಿ ಆಸಕ್ತಿ, ಇದು ಕೂಡ ತೀರ್ಥಂಕರ ಪ್ರಕೃತಿಯ ಬಂಧಕ್ಕೆ ಕಾರಣ. ಅದನ್ನೇ ಹೇಳಬಹುದು. ದಾನವನ್ನು ಮಾಡಿದರು ನೋಡ್ರಿ, ಎಲ್ಲರೂ ಎಷ್ಟೋ ಕ್ರಿಯೆಗಳನ್ನು ಮಾಡಿರ್ತಾರೆ. ಷೋಡಶ ಕಾರಣ ಕ್ರಿಯೆಗಳಲ್ಲಿ ಎಷ್ಟೋ ಕ್ರಿಯೆಗಳನ್ನು ಮಾಡಿದವರಾಗುತ್ತೆ. ಆದರೆ ಅದರೊಳಗೆ ಯಾವುದಾದ್ರೂ ಒಂದಾಗುತ್ತದೆ ಎಲ್ಲ ಕಾರಣ, ಎಲ್ಲ ಆಗುಲ್ಲ. ಅದರೊಳಗೆ ಒಂದು ಹೈಯೆಸ್ಟ್ ಯಾವುದು ಮಾರ್ಕ್ಸ್ ತಗೊಳ್ತದೆ ಅದು ನಿಮಿತ್ತ ಆಗ್ತದೆ. 16 ಪೇಪರ್ ಇದು ಎಲ್ಲ ಸಮಾನವಾಗಿ ನಂಬರ್ ಬರ್ತವೆ, ಯಾರು ಒಂದು ಸ್ವಲ್ಪ ಆದರೂ ಹೆಚ್ಚು ಕಡಿಮೆ ಆಗ್ತವೆ. ಅದರೊಳಗೆ ಹೈಯೆಸ್ಟ್ ಯಾವುದು ಯಾವುದ್ರೊಳಗೆ ನಂಬರ್ ಬರ್ತವಲ್ಲ ಅದು ನಮಗೆ ಹೆಚ್ಚು ಇಂಟ್ರೆಸ್ಟೆಡ್ ವಿಷಯ ಇರ್ತದೆ, ಅದು ಕಾರಣ ಆಗ್ತದೆ. ರಾಜಶ್ರೇಣಿಕನಿಗೆ ಪ್ರವಚನ ವಾತ್ಸಲ್ಯ, ಕೃಷ್ಣನಿಗೆ ದಾನ, ದಾನಶೂರ ಕೃಷ್ಣ. ಆಮೇಲೆ ಅವನಿಗಂತೂ ಕಟ್ಟಿಲ್ ಬಿಡ್ರಿ, ಯಾರು ಪ್ರಥಮ ದಾನ್ ತೀರ್ಥ ಪ್ರವರ್ತಕ ಶ್ರೇಯನ್ಸ್ ರಾಜ. ರಾಜ ಶ್ರೇಯನ್ಸನಿಗೆ ತೀರ್ಥಂಕರ ಪ್ರಕೃತಿ ಕಟ್ಟಿಲ್ಲ. ಆದರೂ ದಾನದಲ್ಲಿ ಫೇಮಸ್ ಆಗಿರತಕ್ಕಂಥ ಮೊದಲನೆಯ ಶ್ರಾವಕ ರಾಜ ಶ್ರೇಯನ್ಸ್. ಆದಿನಾಥ್ ಭಗವಂತರು ತೀರ್ಥಂಕರ ಅನಿಸಿಕೊಂಡ್ರು, ರಾಜ ಶ್ರೇಯನ್ಸ ದಾನ ತೀರ್ಥ ಪ್ರವರ್ತಕ, ಇವರು ಧರ್ಮ ತೀರ್ಥ ಪ್ರವರ್ತಕ, ಅವನು ದಾನ ತೀರ್ಥ ಪ್ರವರ್ತಕ. 6 ಅವಶ್ಯಕ ಕ್ರಿಯೆಗಳನ್ನು ತಿಳ್ಕೊಂಡ್ರಿ. ಇನ್ನು ನೈಷ್ಠಿಕ ಶ್ರಾವಕನ ಭೇದಗಳು ಯಾವುವು ಅನ್ನೋದನ್ನ ಪ್ರತಿಮಾದ ಬಗ್ಗೆ ನಾಳೆ ತಿಳ್ಕೊಳ್ಳೋಣ. 11 ಪ್ರತಿಮೆಗಳ ಸ್ವರೂಪ.